ஓம் ஸ்ரீ குருப்யோ நமஹ. அப்ரமம் பங்கரயிதம் அஜடம் விமலம் சதா ஆனந்த தீர்த்தமத்லம் பஜே தாபத்ரயாபஹம் மித்யா சித்தாந்த துத்வாந்த வித்வம்சம் சக்னஹ ஜெயதீர்த்தாக தனிபாசதாம் நோர்தம்பரே அர்த்திகல்பித கல்பயம் பிரத்யத்தியத கேசரி வியாசதீர்த்த குருபூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தி ஹைக்ரியபதாஷ்ரயான் பூஜ்ய ராகவேந்திராய சத்யதர்மரதாய பஜதாம் கல்பவ்ருக்ஷாய நமதாம் காமதேனவே துர்வாதி துவாந்தரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ அத்தியாளவே. ஆபாதமௌலி பர்யந்தம் குருநாம் ஆக்கியம் ஸ்மரே தேன விக்னாஹ பிரணஷ்யந்தி சித்திஞ்ச மனோரதாஹ. ஹரி ஓம் ஸ்ரீ குருப்யோ நமஹ. நாவு பகவத்கீதையல்லி மூரனே அத்தியாய தர்ட் சாப்டர் அதனல்லி 19th வர்ஸ்கே பாஷ்ய ரூபக்காக நோடிதீவி. ಇಲ್ಲಿ 19th ಶ್ಲೋಕ 19th ವರ್ಸ್ ಇನ್ ಥರ್ಡ್ ಚಾಪ್ಟರ್ ಮೂರನೇ ಅಧ್ಯಾಯ. ತಸ್ಮಾತ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಇಲ್ಲಿ ನೋಡ್ರಿ, ಅಸಕ್ತಃ ಅಶಕ್ತಃ ಅಲ್ಲ, ಅಶಕ್ತಃ ಅನ್ನುವ ಶಬ್ದಕ್ಕೂ ಅಸಕ್ತಃ ಅನ್ನುವ ಶಬ್ದಕ್ಕೂ ವ್ಯತ್ಯಾಸ ಇದೆ. ಅಶಕ್ತಃ ಅಂದ್ರೆ ಶಕ್ತಿ ಇಲ್ಲದೆ ಇರುವವನು ಅಂತ ಅರ್ಥ. ಇಲ್ಲಿ ಅಶಕ್ತಃ ಅಂತ ಪ್ರಯೋಗ ಮಾಡಲಿಲ್ಲ, ಅಸಕ್ತಃ. ಅಸಕ್ತಃ ಅಂದ್ರೆ ಶಕ್ತಿ ಇಲ್ಲದೆ, ಅಂದ್ರೆ ಆಸಕ್ತಿ ಇಲ್ಲದೆ, ಅಂದ್ರೆ ಫಲ ಅಪೇಕ್ಷೆ ಇಲ್ಲದೆ, ಫಲದ ಅಪೇಕ್ಷೆಯನ್ನು ಬಿಟ್ಟು ಅಪೇಕ್ಷೆಯನ್ನು ತೊರೆದು ಅಂತ ಅರ್ಥ. ಅಸಕ್ತಃ, ಆಸಕ್ತಿ ಇಲ್ಲದೆ ಇರುವುದು ಅಸಕ್ತ ಅಂಥೇಳಿ. ಸೊ ಈ ಶಬ್ದ ಬಹಳ ಕೇರ್ಫುಲ್ ಆಗಿರಬೇಕು, ಅಶಕ್ತ ಅಲ್ಲ ಅಸಕ್ತಃ. ಸೊ ತಸ್ಮಾತ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಹಿ ಆಚರಣ ಕರ್ಮ ಪರಮಾಪ್ನೋತಿ ಪುರುಷ. ಅದು ಭಾಷ್ಯದ ನೋಡಿದ್ದೀವಿ ಇವತ್ತು. ಇದು ಬಹಳ ಸುಲಭವಾಗಿರುವಂತಹ ಶ್ಲೋಕನೆ. ಇದಕ್ಕೆ ಗೀತಾವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದ್ದಾರೆ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ವರ್ಸ್ ಹೋಗೋಣ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ತಸ್ಮಾತ್ ಆದ್ದರಿಂದ, ಆ ಕಾರಣದಿಂದ. ಯಾವ ಕಾರಣದಿಂದ? ಆ ತಸ್ಮಾತ್ ಅನ್ನೋ ಶಬ್ದಕ್ಕೆ ಗೀತಾ ವಿವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಅರ್ಥ, ತಸ್ಮಾತ್ ಆ ಕಾರಣದಿಂದ ಅಂತ ಹೇಳಿದರೆ, ಅಸಂಪ್ರಜ್ಞಾತ ಸಮಾಧಿಸ್ತಸ್ಯ ವಾ ಮುಕ್ತಸ್ಯ ವಾ ಅಕರ್ಮತ್ವೇನ ತ್ವಾದೃಶೇನ ಅವಶ್ಯಂ ಕರ್ಮಣಃ ಕರ್ತವ್ಯತ್ವಾತ್ ಅಂತ ಅರ್ಥ. ಈ ತಸ್ಮಾತ್ ಅನ್ನೋದಕ್ಕೆ ಇಷ್ಟು ಒಂದು ದೊಡ್ಡ ಅರ್ಥ. ತಸ್ಮಾತ್ ಆದ್ದರಿಂದ, ಯಾವುದರಿಂದ ಅಂತ ಹೇಳಿದ್ರೆ, ಅಸಂಪ್ರಜ್ಞಾತ ಸಮಾಧಿಸ್ತ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವವನಿಗೂ, ಮುಕ್ತಸ್ಯ ಮುಕ್ತನಾದವನಿಗೂ, ಅವರಿಗೆ ವಾ ಅಂದ್ರೆ ಅವರಿಬ್ಬರಿಗೂ, ಕರ್ಮತ್ವೇನ ಅಕರ್ಮತ್ವೇನ. ಸೊ ವಾ ಮುಕ್ತಸ್ಯ ವಾ ಅಕರ್ಮತ್ವೇನ ಅಂದ್ರೆ ಅವರಿಬ್ಬರಿಗೂ ಕರ್ಮ ಮಾಡಬೇಕಾಗಿದ್ದಿಲ್ಲ. ಅಕರ್ಮತ್ವ ಅಂದ್ರೆ ಕರ್ಮ ಮಾಡಬೇಕಾಗಿದ್ದ ಅವಶ್ಯಕ ಇಲ್ಲ ಅವರಿಗೆ. ತ್ವಾದೃಶೇನ ಅವಶ್ಯಂ ಕರ್ಮಣ ಕರ್ತವ್ಯತ್ವಾದ. ಆದ್ರೆ ನೀನು ಅಸಂಪ್ರಜ್ಞಾತ ಸಮಾಧಿಯಲ್ಲಿಯೂ ಇಲ್ಲ, ಮುಕ್ತನೂ ಅಲ್ಲ. ಆ ಕಾರಣದಿಂದ ನಿನಗೆ ಕರ್ಮವು ಅವಶ್ಯವಾಗಿ ಮಾಡಬೇಕಾಗಿದೆ. ಅವರಿಗಿರುವಂತಹ ಅಕರ್ಮತ್ವ ಅಂದ್ರೆ ಕರ್ಮ ಮಾಡಬೇಕಾಗಿದ್ದಿಲ್ಲ ಅನ್ನೋದು ನಿನಗೆ ಅಪ್ಲೈ ಆಗೋದಿಲ್ಲ ಅಂದ್ರೆ ಇದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳುವಂತಹ ಮಾತು. ನಿನಗೆ ತ್ವಾದೃಶೇನ ಅವಶ್ಯಂ ಕರ್ಮಣ ಕರ್ತವ್ಯತ್ವಾತ್, ನಿನಗೆ ಕರ್ಮ ಮಾಡಬೇಕಾಗಿದ್ದು ಅವಶ್ಯಕತೆ ಇರುವ ಕಾರಣದಿಂದ ಅಂತ ಅರ್ಥ ತಸ್ಮಾದ್ ಅನ್ನುವ ಶಬ್ದಕ್ಕೆ. ಹಾಗಾದ್ರೆ ಏನು ಮಾಡಬೇಕು? ಅಸಕ್ತಃ, ನೀನು ಆಸಕ್ತಿಯನ್ನು ಬಿಟ್ಟು ಅಂದ್ರೆ ಫಲಸ್ನೇಹರಹಿತನಾಗಿ, ಫಲಸ್ನೇಹರಹಿತ ಸನ್ ಅಸಕ್ತಃ ಸನ್ ಅಂದ್ರೆ ಅಸಕ್ತಃ ಅನ್ನುವ ಶಬ್ದಕ್ಕೆ ಫಲಸ್ನೇಹರಹಿತ ಸನ್ ಅಂದ್ರೆ ಫಲಸ್ನೇಹರಹಿತನಾಗಿ ಅಂದ್ರೆ ಫಲದ ಅಪೇಕ್ಷೆಯನ್ನು ತೊರೆದವನಾಗಿ ಅಂತ ಅರ್ಥ. ಕಾರ್ಯಂ ಕಾರ್ಯಂ ಅನ್ನುವ ಶಬ್ದಕ್ಕೆ ಅವಶ್ಯ ಕರ್ತವ್ಯಂ ಅಂತರ್ಥ. ಇನ್ನೋಡಿ ಖಂಡಾರ್ಥದಲ್ಲಿ ಒಂದೊಂದಕ್ಕೂ ಶಬ್ದಕ್ಕೂ ಅರ್ಥವನ್ನು ಹೇಳ್ತಾ ಬಂದಿದ್ದಾರೆ. ಕಾರ್ಯಂ ಅಂದ್ರೆ ನೀನು ಮಾಡಬೇಕಾಗಿದ್ದು ಏನು? ಅವಶ್ಯ ಕರ್ತವ್ಯಂ, ನಿನಗೆ ನಿಶ್ಚಯವಾಗಿ ಬೇರೆ ದಾರಿಯೇ ಇಲ್ಲ ಅಂದ್ರೆ ನಿನಗೆ ಮಾಡಲೇಬೇಕಾಗಿದೆ, ಅವಶ್ಯವಾಗಿ ಮಾಡಬೇಕಾಗಿದೆ. ಸೊ ಅದಕ್ಕೆ ಕರ್ತವ್ಯಂ, ಅವಶ್ಯಂ ಕರ್ತವ್ಯಂ ಅಂತ ಹೇಳಂದ್ರೆ ಅತ್ಯಗತ್ಯವಾಗಿ ನೀನು ಮಾಡಬೇಕಾಗಿದೆ. ಸೊ ಅಗತ್ಯವಾಗಿ ಮಾಡಬೇಕಾಗಿರುವ ಕಾರಣದಿಂದ ಇಲ್ಲಿ ಕರ್ಮ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಬರೆದಿಲ್ಲ ರಾಘವೇಂದ್ರ ಸ್ವಾಮಿಗಳು. ಯಾಕಂದ್ರೆ ಬೇಕಾದಷ್ಟು ಕಡೆ ಅವರು ಹೇಳಿದ್ದಾರೆ ಕರ್ಮ ಅನ್ನೋ ಶಬ್ದಕ್ಕೆ ಮಾಡಬೇಕಾದ ಕರ್ಮ. ಈ ಕರ್ಮ ಅನ್ನೋ ಶಬ್ದಕ್ಕೆ ಇನ್ನು ಒಳಗಿನ ಅರ್ಥಕ್ಕೆ ಹೋಗಿದ್ರೆ ಕರ್ಮ ಅಂತೇಳಿ, ಕರ್ ಅಂದ್ರೆ ನಾವು ಪರಮಾತ್ಮನಿಗೆ ಸುಂಕ ಒಂದು ಡ್ಯೂಟಿ ಇದ್ದಂತೆ ಪೇ ಮಾಡಬೇಕಾಗಿದ್ದು ಕರ್ ಮ ಅದು ಜ್ಞಾನ ಅಂದ್ರೆ ತಿಳಿದವರಾಗಿ, ಅಂದ್ರೆ ಪರಮಾತ್ಮನ ಬಗ್ಗೆ ಸ್ವಲ್ಪ ತಿಳಿದವರಾಗಿ, ಈ ಕರ್ಮಗಳನ್ನು ಬಗ್ಗೆ ತಿಳಿದವರಾಗಿ, ನಮ್ಮ ಸ್ವರೂಪವನ್ನು ತಿಳಿದವರಾಗಿ ನಾವು ಮಾಡಬೇಕಾಗಿದ್ದು ಇದೆ. ಆ ಕರ್ ಆ ಕರ್ಣತ್ವದ ಮಾ ಜ್ಞಾನದಿಂದ ಯಾವ್ದು ಮಾಡ್ತೀವೋ ಅದಕ್ಕೂ ಕರ್ಮ. ಇಲ್ಲ ಕರ್ಮ ಅಂತ ಹೇಳಿದರೆ ನಾವು ಮಾಡುವ ಕ್ರಿಯೆಗಳೆಲ್ಲವೂ ಅವೆಲ್ಲ ಕರ್ಮ ಅಂದ್ರೆ ಶಾಸ್ತ್ರದಲ್ಲಿ ವಿಹಿತವಾದಂತಹ ವಿಧಿರೂಪಕವಾಗಿರುವ ಕರ್ಮಗಳು ಅವೆಲ್ಲವನ್ನೂ ಕೂಡ ಸತತಂ ಸದಾ ಸರ್ವದಾ ಎಲ್ಲ ಕಾಲಗಳಲ್ಲಿಯೂ ಅಂದ್ರೆ ನಿನಗೆ ಜೀವನ ಯಾವಜ್ಜೀವ ಪರ್ಯಂತವೂ ಕೂಡ ಸಮಾಚಾರ ಸಮ್ಯಕ್ಕಾಚಾರ ಅಂದ್ರೆ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡಬೇಕಂದ್ರೆ ಏನು ಚೆನ್ನಾಗಿ ಮಾಡುವುದು ಅಂತ ಹೇಳಿದ್ರೆ ಭಗವತ್ ಪೂಜಾತ್ವೇನ ಅನುತಿಷ್ಠ ಅಂದ್ರೆ ಭಗವಂತನ ಪೂಜೆ ಅನ್ನುವ ಭಾವನೆಯಿಂದ ಅನುಷ್ಠಾನವನ್ನು ಮಾಡು ಅಂತ ಹೇಳಿ ಅಂದ್ರೆ ಭಗವಂತನ ಪೂಜಾರೂಪದಿಂದ ಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆವಾಗ ಒಂದು ಸಂಶಯವನ್ನು ಮುಂದೆ ಇಟ್ಟು ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ನಾನು ಮುಕ್ತಸ್ಯ ಕರ್ಮಣಾ ಪ್ರಯೋಜನ ಅಭಾವಾತ್ ಯಥಾ ಕಾರ್ಯಭಾವ ಏವಂ ಮುಕ್ಷೋಹಪಿ ಕರ್ಮಣಾ ಫಲ ಅಭಾವಾತ್ ಕಾರ್ಯಭಾವ ಕಿಂನ್ಯ ಸ್ಯಾತ್ ಇತ್ಯತಃ. ಅಂದ್ರೆ ಇಫ್ ವಿ ರೈಸ್ ಅನ್ ಅಬ್ಜೆಕ್ಷನ್, ಏನ್ ಅಬ್ಜೆಕ್ಷನ್, ಹಾಗೆ ಆದರೆ ಮುಕ್ತನಾದವನಿಗೆ ಕರ್ಮಗಳು ಮಾಡುವುದರ ಮೂಲಕವಾಗಿ ಯಾವ ಪ್ರಯೋಜನವೂ ಇಲ್ಲವೋ, ಅಂದ್ರೆ ಕಾರ್ಯಭಾವ ಇದೆಯೋ ಅಂದ್ರೆ ಮಾಡಬೇಕಾಗಿದ್ದು ಯಾವುದು ಇಲ್ಲ, ಅದೇ ವಿಧವಾಗಿ ಏವಂ ಸೇಮ್ ವೇ ಮುಮುಕ್ಷೋಹ ಅಪಿ ಮೋಕ್ಷಕ್ಕೆ ಹೋಗ ಬಯಸಿದವನು, ಯಾರಾದ್ರೆ ಮುಮುಕ್ಷ ಅಂದ್ರೆ ಮೋಕ್ಷಕ್ಕೆ ಹೋಗುವ ಇಚ್ಛೆ ಉಳ್ಳವನು, ಮೋಕ್ಷಕ್ಕೆ ಹೋಗಲಕ್ಕೆ ಬಯಸಿದವನು, ಮುಮುಕ್ಷೋಹ ಅಪಿ ಮುಮುಕ್ಷು ಕೂಡ ಕರ್ಮಣ ಕರ್ಮಗಳಿಂದ ಫಲಾಭಾವ ಅಂದ್ರೆ ಲೌಕಿಕ ಕರ್ಮಗಳು, ಮೋಕ್ಷಕ್ಕೆ ಹೋಗಬೇಕಂದುಕೊಂಡಿದ್ದಾನೆ ಅವನಿಗೆ ಲೌಕಿಕ ಕರ್ಮಗಳು ಬೇಕಾಗಿಲ್ಲ, ಲೌಕಿಕ ಕರ್ಮಗಳು ಬೇಕಾಗಿಲ್ಲ, ಲೌಕಿಕ ಫಲಗಳು ಬೇಕಾಗಿಲ್ಲ. ಆ ಕಾರಣದಿಂದ ಯಾಕೆ ಮೋಕ್ಷಕ್ಕೆ ಹೋಗಬೇಕಂತ ಅನುಕೊಂಡವನು ಲೌಕಿಕ ಕರ್ಮಗಳು ಮಾಡಬೇಕಾಗಿಲ್ಲವಲ್ಲ, ಲೌಕಿಕ ಕರ್ಮಗಳಿಂದ ಲೌಕಿಕ ಕರ್ಮ ಫಲಗಳು ಸಿಗುತ್ತೆ, ಲೌಕಿಕ ಫಲ ನನಗೆ ಬೇಕಾಗಿಲ್ಲ, ಆ ಕಾರಣದಿಂದ ನಾನು ಯಾವ ಕರ್ಮಗಳು ಲೌಕಿಕವಾದ ಕರ್ಮಗಳನ್ನು ನಾನು ಮಾಡುವುದಿಲ್ಲ, ನಾನು ಮೋಕ್ಷಕ್ಕೆ ಹೋಗಲಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಆ ಕಾರಣದಿಂದ ನಾನು ಲೌಕಿಕ ಕರ್ಮಗಳನ್ನು ಮಾಡುವುದಿಲ್ಲ ಅಂತ ಯಾಕೆ ಭಾವನೆ ಮಾಡಕೂಡದು? ವೈ ಕ್ಯಾಂಟ್ ವಿ ಥಿಂಕ್ ಲೈಕ್ ದಟ್? ಅಂದ್ರೆ ಕರ್ಮಣಾಫಲ ಅಭಾವಾತ್ ಕಾರ್ಯ ಅಭಾವ ಕಿಂನ ಸ್ಯಾತ್, ಯಾಕೆ ಈ ವಿಧವಾಗಿ ಕರ್ಮಗಳು ಮಾಡಬೇಕಾಗಿಲ್ಲ, ಅದಕ್ಕೆ ಮಾಡಬೇಕಾ ಕಾರ್ಯದ ಅಭಾವ ಅಂದ್ರೆ ಕಾರ್ಯ ಮಾಡಬೇಕಾಗಿದ್ದು ಇಲ್ಲ ಅಂತ ಯಾಕೆ ಹೇಳಕೂಡದು ಅಂತ ಹೇಳಿದರೆ ನೋ ದಟ್ ಇಸ್ ನಾಟ್ ದ ಕೇಸ್. ವೈ ಅಂತ ಹೇಳಿದ್ರೆ ಅದಕ್ಕೆ ಅಸಕ್ತ ಅನ್ನೋ ಶಬ್ದವೇ ಸಮಾಧಾನ ಕೊಡುತ್ತೆ. ಅಸಕ್ತ ಇತಿ ಅಂದ್ರೆ ಪುರುಷ ಅಸಕ್ತ ಕರ್ಮ ಆಚರಣ್ ಏವ ಜ್ಞಾನದ್ವಾರ ಪರಂ ಆಪ್ನೋತಿ ಹಿ. ಅಂದ್ರೆ ಏನು? ಪುರುಷ ಪುರುಷನಾದವನು ಅಂದ್ರೆ ಸಮಸ್ತ ಜೀವರಾಶಿಯಲ್ಲಿ ಪುರುಷ ಶಬ್ದದಿಂದ ಪುರಿ ಶಯತೆ ನಮ್ಮ ದೇಹ ಉಳ್ಳವರು ಎಲ್ಲರೂ ಕೂಡ ಪುರುಷರು. ಪುರುಷ ಅಂದ್ರೆ ಗಂಡಸರು ಅಂತ ಅರ್ಥಲ್ಲ, ಪುರುಷ ಅಂದ್ರೆ ಗಂಡಸರು ಅಂತ ಅರ್ಥಲ್ಲ, ಪುರುಷ ಅನ್ನೋ ಶಬ್ದಕ್ಕೆ ಗಂಡಸರು ಹೆಂಗಸರು ಎಲ್ಲರೂ ಕೂಡ, ಯಾರಿಗೆ ದೇಹವಿದೋ ಅವರೆಲ್ಲರೂ ಕೂಡ ಪುರುಷರೇ. ಸೊ ಈ ವಿಧ ಅರ್ಥ ಅಂದ್ರೆ ಇದು ಯೌಗಿಕ ಅರ್ಥ, ವ್ಯಾವಹಾರಿಕ ಅರ್ಥ. ನಾವು ವ್ಯವಹಾರದಲ್ಲಿ ಪುರುಷರು ಅಂದ್ರೆ ಗಂಡಸರು ಅಂತ ಉಪಯೋಗ ಮಾಡ್ತೀವಿ. ಇಲ್ಲಿ ಶಾಸ್ತ್ರದಲ್ಲಿ ಪುರುಷ ಅನ್ನೋ ಶಬ್ದಕ್ಕೆ ಎಲ್ಲರೂ ಕೂಡ ಸಮಸ್ತ ಜೀವರಾಶಿಗಳು ಕೂಡ ಅಸಕ್ತ ಆಸಕ್ತಿಯನ್ನು ಬಿಟ್ಟವರಾಗಿ ಕರ್ಮ ಆಚರಣ್ಯೇವ ಕರ್ಮಗಳನ್ನು ಮಾಡುತ್ತಲೇ ಜ್ಞಾನದ್ವಾರ ಜ್ಞಾನ ಮೂಲಕವಾಗಿ ಪರಮಾತ್ಮನನ್ನು ಭಗವಂತನನ್ನು ಆಪ್ನೋತಿ ಹೊಂದುತ್ತಾರೆ ಪಡೆಯುತ್ತಾರೆ ಮೋಕ್ಷಕ್ಕೆ ಹೋಗ್ತಾರೆ. ಹಿ ಅಂತ ಹೇಳಿದ್ರೆ ಇದು ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿ ಇರುವಂತಹ ವಿಷಯ, ಶಾಸ್ತ್ರ ಪ್ರಸಿದ್ಧವಾದ ವಿಷಯ. ಯಸ್ಮಾತ್ ತಸ್ಮಾತ್ ಇದು ಹಾಗೆ ಹೇಳಿದೆಯೋ ಆ ಕಾರಣದಿಂದ, ವಾಟ್ ಎವರ್ ರೀಸನ್ ವಿ ಹ್ಯಾವ್ ಟೋಲ್ಡ್ ಫಾರ್ ದಟ್ ರೀಸನ್, ಆ ಕಾರಣದಿಂದ ಮುಕ್ತ ಸಮಾಧಿಸ್ತಾಭ್ಯಾಂ ಅನ್ಯಸ್ಯ, ಮುಕ್ತನು ಸಮಾಧಿಯಲ್ಲಿ ಇರುವವನು ಆಗದೇ ಇರುವವರು ಅಂದ್ರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ, ಸಮಾಧಿ ಅಂದ್ರೆ ಅಸಂಪ್ರಜ್ಞಾತ ಸಮಾಧಿ ಅಂತೇಳಿ ಇಲ್ಲಿ ನಾವು ಪೂರ್ವಾನ್ವಯ ಮಾಡ್ಕೋಬೇಕು ಮುಂಚಿನ ಶ್ಲೋಕಗಳ ಮೂಲಕವಾಗಿ. ಮುಕ್ತನಾದವನು ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವವನು ಇವರಿಬ್ಬರನ್ನು ಬಿಟ್ಟು ಮಿಕ್ಕವರೆಲ್ಲರಿಗೂ ಕೂಡ ಕರ್ಮನ ಕರ್ಮಗಳಿಂದ ಫಲಸತ್ವಾದ ಫಲದ ಅಪೇಕ್ಷೆ ಬೇಡ ಅಂತ ಹೇಳಿದ್ದಾರೆ ಹೊರತು ಫಲ ಬೇಡ ಅಂತ ಹೇಳಿಲ್ಲ. ಸಿ ದೇರ್ ಇಸ್ ಎ ಡಿಫರೆನ್ಸ್, ಇದು ಬಹಳ ಸಟಲ್ ಆಗಿ ನಾವು ನೋಡಬೇಕಾಗಿದ್ದು, ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ಫಲದ ಅಪೇಕ್ಷೆಯನ್ನು ಬಿಡಬೇಕು ಅಂತ ಹೇಳಿದ್ರೆ ಫಲವನ್ನು ಬಿಡಬೇಕಂತ ಅರ್ಥಲ್ಲ, ಯಾಕಂದ್ರೆ ಮೋಕ್ಷದ ಫಲ ಎಲ್ಲರಿಗೂ ಬೇಕೇ ಬೇಕು. ವಿ ನೀಡ್ ಟು ಆಪ್ಟೈನ್ ದ ಅಲ್ಟಿಮೇಟ್ ಗೋಲ್ ಆಫ್ ಮೋಕ್ಷ, ಮೋಕ್ಷವನ್ನು ಪಡೆಯಬೇಕೆಂದರೆ ಮೋಕ್ಷ ಪಡೆಯುವುದಕ್ಕೆ ಬೇಕಾದ ಕರ್ಮಗಳನ್ನು ಮಾಡಲೇಬೇಕು. ಅದಕ್ಕೆ ಕರ್ಮಣ ಫಲಸತ್ವಾತ್, ಈ ನಾವು ಮಾಡುವ ಕರ್ಮಗಳಿಗೆ ಮೋಕ್ಷದ ಒಂದು ಫಲ ನಮಗೆ ಇದೆ, ಆದರೆ ಫಲದ ಅಪೇಕ್ಷೆ ಬೇಕಾಗಿಲ್ಲ, ಆದರೆ ಮೋಕ್ಷದ ಫಲವನ್ನು ಮಾತ್ರ ಅಪೇಕ್ಷಿಸಬಹುದು. ಈವನ್ ಇಫ್ ಯು ಡೋಂಟ್ ಡಿಸೈರ್ ಫಾರ್ ಎನಿ ಫಲ, ಮೋಕ್ಷದ ಫಲ ಸಿಗುತ್ತೆ. ಸೊ ಅಲ್ಟಿಮೇಟ್ ಫಲ ಮೋಕ್ಷದ ಫಲ ಸಿಕ್ಕೇ ಸಿಗುತ್ತೆ ಸರಿಯಾದ ಕರ್ಮಗಳನ್ನು ಮಾಡಿದರೆ, ಭಗವಂತನ ಪ್ರೀತಿಗಾಗಿ ಭಗವದರ್ಪಣ ಬುದ್ಧಿಯಿಂದ ಮಾಡಿದರೆ ಮೋಕ್ಷ ಸಿಗುತ್ತೆ. ಫಲಸತ್ವಾದ ಅಸ್ತಿ ಏವ ಕಾರ್ಯಂ ಇತಿ ಭಾವ, ಅಂದರೆ ಎಲ್ಲರಿಗೂ ಕೂಡ ಕರ್ಮಗಳನ್ನು ಮಾಡಬೇಕು, ಅಂದ್ರೆ ಜ್ಞಾನಿಗಳಾದವರು ಸಹಿತ ಕರ್ಮಗಳನ್ನು ಮಾಡಲೇಬೇಕು ಅಂತ ಅರ್ಥ. ಇದು ಇದರಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮಗೆ ಗೀತಾವೃತ್ತಿಯಲ್ಲಿ ಹೇಳಿದಂತಹ ವಿಷಯ. ಇದು ಹೇಳಿದ ಮೇಲೆ ನೆಕ್ಸ್ಟ್ 20ನೇ ಶ್ಲೋಕಕ್ಕೆ ನಾವು ಆಚಾರ್ಯರು ಹೇಳಿದಂತಹ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಇದು ಬಹಳ ಲಾಜಿಕಲ್ ಆಗಿ ನಮಗೆ ಮುಂಚೆ ಹೋಗಬೇಕಾಗಿದ್ದಂತಹ ವಿಷಯ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಕರ್ಮಣ ಏವ ಹಿ ಅಂತೇಳಿ, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾದನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತು ಅರ್ಹಸಿ ಅಂತ 20ನೇ ಶ್ಲೋಕ. ಇದು ಕರ್ಮಣ ಏವ ಹಿ ಸಂಸಿದ್ಧಿಂ ಆಸ್ಥಿತಾದನಕಾದಯ, ಕರ್ಮಣ ಏವ ಹಿ ಕರ್ಮಣ ಕರ್ಮಣ ಸಹ ಅಂಥೇಳಿ. ಇಲ್ಲಿ ಮೂರು ವಿಧವಾದ ಅರ್ಥಗಳನ್ನು ನಾವು ನೋಡಬಹುದು ಕರ್ಮಣ ಅನ್ನುವ ಶಬ್ದಕ್ಕೆ. ಅದು ಹೇಗೆ ನೋಡೋಣ. ಇಲ್ಲಿ ಈ ಶ್ಲೋಕ ಬಹಳ ಇಂಪಾರ್ಟೆಂಟ್ ಶ್ಲೋಕ. ಯಾಕಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ಬಹಳ ಜನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಪಾಸಿಬಿಲಿಟಿ ಇದೆ, ಬಹಳ ಜನಕ್ಕೆ ಗೊಂದಲ ಆಗಿದೆ. ಮಧ್ವಾಚಾರ್ಯರು ಬಂದು ಸರಿಯಾದ ಅರ್ಥವನ್ನು ಬಿಡಿಸಿ ಹೇಳುವ ತನಕ ಜನಗಳಿಗೆ ಗೊಂದಲ. ಈಗಲೂ ಕೂಡ ಈ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಕಪ್ಪುಲ್, ಗಂಡ ಹೆಂಡತಿ, ಹೆಂಡತಿಗೆ ಎಲ್ಲಾ ಕಡೆ ಯಾವ ದೇವರ ಗೂಡಿ ಕಾಣಿಸಿದರು, ವಿಷ್ಣು ದೇವಾಲಯ ಆಗಲಿ, ರುದ್ರ ದೇವರಾಗಲಿ, ಗಣೇಶ ಆಗಲಿ, ಸುಬ್ರಹ್ಮಣ್ಯ ಸ್ವಾಮಿ ಆಗಲಿ, ಅಷ್ಟೆಲ್ಲ ಮಾಂಚಾಲಮ್ಮ, ಕುಸುಂಗಾಳಮ್ಮ, ಯಾವುದೇ ಒಂದು ದೇವತೆ, ಯಾವ ದೇವರ ಗುಡಿ, ಯಾವ ದೇವತೆ ಗುಡಿ ಕಾಣಿಸಿದ್ರು, ಆ ಗುಡಿಯಲ್ಲಿ ಹೋಗಿ ನಮಸ್ಕಾರ ಹಾಕಬೇಕು. ಆ ನಮಸ್ಕಾರ ಹಾಕುವಾಗ ಆ ದೇವರೇ ಸರ್ವೋತ್ತಮ ಅಂತ ಭಾವನೆ ಅಷ್ಟೇ. ಅಂದ್ರೆ ಎಲ್ಲಾ ದೇವತೆಗಳಿಗೂ ಯಾವಾಗಲೂ ನಮಸ್ಕಾರ ಹಾಕೋದು, ಭಕ್ತಿ 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 ಅಂತೇಳಿ. ಆ ನೋಡ್ರಿ ಎಷ್ಟು ಭಕ್ತಿ ಅಂತೇಳಿ. ಗಂಡ ಇದು ನೋಡ್ಬಿಟ್ಟು ಹೆಂಡತಿ ಮಾಡುವ ಈ ಟೋಟಲಿ ಅವಸ್ ದೇವರಂದ್ರೆ ನಂಬಿಕೆ ಇದೆ, ಆದ್ರೆ ಈ ವಿಧವಾಗಿ ಮಾಡೋ ಸರಿ ಇಲ್ಲ ಅಂತೇಳಿ ಯಾವ ಗುಡಿಯೊಳಗೂ ಗುಡಿ ಹೊರಗೆ ಕೂತಿರ್ತಾರೆ, ಗುಡಿ ಒಳಗೆ ಹೋಗೋದಿಲ್ಲ, ಯಾವ ದೇವರಿಗೂ ನಮಸ್ಕಾರ ಹಾಕೋದಿಲ್ಲ, ಇದು ಸರಿ ಹೋಗೋದಿಲ್ಲ ಅಂತೇಳಿ. ಸೊ ಹೆಂಡತಿಗೆ ಭಯ, ಗಂಡ ಯಾವ ದೇವರನ್ನು ನಂಬೋದಿಲ್ಲವಲ್ಲ, ದೇವರಿಗೆಲ್ಲ ಸಿಟ್ಟು ಬಂದ್ಬಿಡತ್ತೆ ಅಂತೇಳಿ. ಸೊ ಅದಕ್ಕೆ ಗಂಡ ಸಮಾಧಾನ, ನೋಡು ನಿನ್ನದು ಭಕ್ತಿ ಮಾರ್ಗ, ನನ್ನದು ಕರ್ಮ ಮಾರ್ಗ. ಸೊ ಇಬ್ರು ಜ್ಞಾನವನ್ನು ಬಿಟ್ಟುಬಿಟ್ಟಿದ್ದಾರೆ. ಸೊ ಭಕ್ತಿ ಜ್ಞಾನ ಅಂಬುದು ಬಹಳ ಇಂಪಾರ್ಟೆಂಟ್ ಅನ್ನೋದಕ್ಕೆ ಮುಖ್ಯ ಅಂಶ. ಯಾಕಂದ್ರೆ ಅದು ಯಾವ ದೇವರಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀವೋ ತಿಳಿಯದೇ ಸುಮ್ಮನೆ ನಮಸ್ಕಾರ ಮಾಡಿದ್ರೆ ಅದರಿಂದ ಯಾವ ಫಲವೂ ಬರೋದಿಲ್ಲ. ಜ್ಞಾನ ಬಹಳ ಮುಖ್ಯವಾದ ಅಂಶ, ಕರ್ಮ ಬೇಕೇ ಬೇಕು, ಆದರೆ ಕರ್ಮ ಜ್ಞಾನ ಸಹಿತವಾಗಿರಬೇಕು. ಭಕ್ತಿಯು ಬೇಕೇ ಬೇಕು, ಆದರೆ ಭಕ್ತಿಯು ಜ್ಞಾನ ಸಹಿತವಾಗಿರಬೇಕು. ಜ್ಞಾನವಿಲ್ಲದ ಭಕ್ತಿ, ಜ್ಞಾನವಿಲ್ಲದ ಕರ್ಮಗಳು ಎರಡೂ ವ್ಯರ್ಥವಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಶ್ಲೋಕದ ನೋಡಿದಾಗ ಬಹಳ ಜನ ಓ ಕರ್ಮದಿಂದಲೂ ಒಂದು ಮೋಕ್ಷಕ್ಕೆ ಹೋಗಬಹುದು, ಈಗ ಜನಕಾದಿಗಳು ಕರ್ಮವನ್ನು ಮಾಡ್ತಾ ಇದ್ದರು, ಕರ್ಮದ ಮೂಲಕವಾಗಿ ಜನಕಾದಿಗಳು ಮೋಕ್ಷಕ್ಕೆ ಹೋಗಿದ್ದಾರೆ, ಸನಕಾದಿಗಳು ಜ್ಞಾನದ ಮೂಲಕವಾಗಿ ಮೋಕ್ಷಕ್ಕೆ ಹೋಗಿದ್ದಾರೆ. ಈ ವಿಧವಾಗಿ ಬೇರೆ ಬೇರೆ ಮಾರ್ಗಗಳಿದೆ, ಭಕ್ತಿ ಮಾರ್ಗ ಕೆಲವು ಜನಕ್ಕೆ, ಅಂಬರೀಷಾದಿಗಳು ಭಕ್ತಿ, ಈ ವಿಧವಾಗಿ ಕೆಲವು ಜ್ಞಾನ, ಕೆಲವು ಭಕ್ತಿ, ಕೆಲವು ಕರ್ಮ, ಈ ವಿಧವಾದ ಬೇರೆ ಬೇರೆ ಮಾರ್ಗ, ಅವ್ರಿಗೆ ಬೇಕಾದ ಮಾರ್ಗವನ್ನು ಅವರು ಚೂಸ್ ಮಾಡಿಕೊಂಡು ಆ ಮಾರ್ಗದಲ್ಲಿ ಪ್ರಯಾಣ ಮಾಡಬಹುದು ಅನ್ನುವ ಒಂದು ಭಾವನೆ ಬರಲಿಕ್ಕೆ ಅವಕಾಶವಿದೆ. ಅದನ್ನೆಲ್ಲ ಅಂತಹ ಡೌಟ್ಸ್ ಎಲ್ಲ ಕೂಡ ನಿರ್ಮೂಲನೆ ಮಾಡುವಂತಹ ಶ್ಲೋಕ ಇಲ್ಲಿ ಭಾಷ್ಯದ. ಆ ಶ್ಲೋಕದಲ್ಲಿ ನಮಗೆ ಮೇಲ್ನೋಟಕ್ಕೆ ಅರ್ಥ ಬಂದು ಕನ್ಫ್ಯೂಷನ್ ಬಂದರೂ ಕೂಡ ಆ ಮಧ್ವಾಚಾರ್ಯರ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಅವರು ನಮಗೆ ಈ ಸಂಶಯಗಳನ್ನೆಲ್ಲ ಪೂರ್ಣವಾಗಿ ನಿವಾರಣೆ ಮಾಡಿ, ನಾಟ್ ಜಸ್ಟ್ ಲಾಜಿಕ್ ಒಂದೇ ಅಲ್ಲ, ಲಾಜಿಕ್ ಕೊಡ್ತಾರೆ, ಬೇಕಾದ ಕೋಟ್ಸು ಕೊಟ್ಟುಬಿಟ್ಟು ಅದನ್ನು ಪೂರ್ತಿ ಸಮನ್ವಯ ಮಾಡಿಬಿಟ್ಟು ಸುಂದರವಾದ ಅರ್ಥವನ್ನು ಹ್ಯಾಕ್ ಕೊಡ್ತಾರೆ ಅನ್ನೋದು ಇಲ್ಲಿ ನೋಡೋಣ. ಮೇಲ್ನೋಟದ ಅರ್ಥ ನೋಡಿದಾಗ ಕರ್ಮಣ ಏವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ, ಅಂದ್ರೆ ಕರ್ಮಣ ಏವ ಹಿ, ಕರ್ಮದಿಂದಲೇ ಜನಕಾದಿಗಳು ಸಂಸಿದ್ಧಿಂ ಮೋಕ್ಷವನ್ನು ಪಡೆದಿದ್ದಾರೆ ಅಂತೇಳಿ ಹೇಳಿದಂತಾಗುತ್ತೆ. ಮತ್ತು ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ, ಲೋಕ ಸಂಗ್ರಹಕ್ಕಾಗಿಯೂ ನೀನು ಕರ್ಮಗಳನ್ನು ಮಾಡು, ಜನಕಾದಿಗಳು ಮಾಡಿದಂತೆ ನೀನು ಕರ್ಮಗಳನ್ನು ಮಾಡು, ಲೋಕ ಸಂಗ್ರಹಕ್ಕಾಗಿ ಅಂದ್ರೆ ಟು ಶೋ ದ ಪ್ಯಾತ್ ಟು ದಿ ವರ್ಲ್ಡ್, ಅದಕ್ಕಾಗಿ ನೀನು ಕರ್ಮಗಳನ್ನು ಮಾಡು ಅಂತ ಕೃಷ್ಣಾರ್ಜುನಿಗೆ ಹೇಳಿದ. ಅಂಕೆ ಅಲ್ಲಿ ಇಲ್ಲಿ ನಮ್ಮ ಕರ್ಮದಿಂದಲೇ ಅಂದ್ರೆ ಜಸ್ಟ್ ವಿತ್ ಕರ್ಮ ಅಲೋನ್ ಯು ಕ್ಯಾನ್ ಗೋ ಟು ಮೋಕ್ಷ ಅಂತ ಹೇಳಿದಂತೆ ಕಾಣುತ್ತೆ. ಅದಕ್ಕೆ ಆಚಾರ್ಯರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಜನಕರಾದ ಮೊದಲು ಈ ಕೋಟ್ ತಗೊಂಡಾಗ ಸುಮ್ಮನೆ ಕರ್ಮದಿಂದಲೇ ಮೋಕ್ಷ ಬರುವ ಹಂಗೆ ಆಗಿದ್ರೆ, ಜ್ಞಾನ ಭಕ್ತಿಗಳು ಬೇಕಾಗಿಲ್ಲ ಅಂದ್ರೆ ಎಲ್ಲರಿಗೂ ಮೋಕ್ಷ ಬರಬೇಕಾಗಿತ್ತು. ಬಿಕಾಸ್ ಕರ್ಮ ಎಲ್ಲರೂ ಮಾಡ್ತಾರೆ, ಎಲ್ಲರಿಗೂ ಕರ್ಮ ಮಾಡುವುದರ ಮೂಲಕವಾಗಿ ಎಲ್ಲರಿಗೂ ಮೋಕ್ಷ ಬಂದುಬಿಡಬೇಕಾಗಿತ್ತು. ಹಾಗೆ ಇಲ್ಲ, ಜನಕಾದಿಗಳನ್ನು ಇಲ್ಲಿ ಹೇಳುವುದಕ್ಕೆ ಉದ್ದೇಶ ಏನು, ಜನಕಾದಿಗಳು ಬಹಳ ದೊಡ್ಡ ಜ್ಞಾನಿಗಳವರು, ಅವರು ಸಾಮಾನ್ಯರಲ್ಲ. ಅಂತಹ ಜ್ಞಾನಿಗಳು ಸಹಿತ ಕರ್ಮಣ ಕರ್ಮ ಸಹಿತವಾಗಿ, ಕರ್ಮಣ ಅಂದ್ರೆ ಕರ್ಮ ಸಹಯೋಗೇನ, ಕರ್ಮದಿಂದ ಕೂಡಿದವರಾಗಿ, ಅಂದ್ರೆ ಜ್ಞಾನ ಕರ್ಮವನ್ನು ಜೋಡಿಸಿದ್ದಾರವರು. ಜ್ಞಾನ ಬೇಕು, ಜ್ಞಾನ ಮೂಲಭೂತವಾಗಿರಬೇಕು, ಅದಕ್ಕೆ ಕರ್ಮವನ್ನು ಕೂಡ ಜೋಡಿಸಿದ್ದಾರೆ ಅಂತೇಳಿ ಅರ್ಥ. ಕರ್ಮಣ ಸಹ ಅಂತ ಅರ್ಥ. ಕರ್ಮಣ ಏವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ ಅಪಿ ಅಸ್ತಿ ಇತ್ಯಾಹ ಕರ್ಮಣ ಏವ ಇತಿ ಅಂತೇಳಿ. ಏನಿಲ್ಲಿ ಜನಕರಾದ ಮುಂತಾದವರು ಕರ್ಮದಿಂದ ಜ್ಞಾನ ಸಂಪಾದಿಸಿದ್ದಾರೆ, ಜ್ಞಾನ ಸಂಪಾದಿಸಿದ ಮೇಲೆನೂ ಕರ್ಮ ಮಾಡಿದ್ದಾರೆ, ಜ್ಞಾನ ಸಂಪಾದಿಸಲಿಕ್ಕೆ ಮೊದಲು ಜ್ಞಾನಕ್ಕಾಗಿ ಕರ್ಮಗಳನ್ನು ಮಾಡಿದ್ದಾರೆ, ಜ್ಞಾನ ಬಂದ ಮೇಲೆ ಜ್ಞಾನ ಸಹಿತವಾದ ಕರ್ಮಗಳನ್ನು ಮಾಡಿದ್ದಾರೆ. ಈ ವಿಧವಾಗಿ ಎಲ್ಲ ಕಾಲಗಳಲ್ಲಿಯೂ ಕರ್ಮ ಇದೆ. ಆದರೆ ಆ ಕರ್ಮ ಜ್ಞಾನ ಸಹಿತವಾದಾಗ ಆ ಕರ್ಮಕ್ಕೆ ಇನ್ನೂ 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 ಕೂಡ ಎಫೆಕ್ಟ್ ಜಾಸ್ತಿ ಆಗುತ್ತೆ. ದ ಮೋರ್ ಯು ಅರ್ನ್ ದ ನಾಲೆಡ್ಜ್, ದ ಮೋರ್ ದ ಆಕ್ಷನ್ಸ್ ಬಿಕಮ್ ಮೀನಿಂಗ್ ಫುಲ್. ಜ್ಞಾನವಿಲ್ಲದೆ ಕರ್ಮಗಳನ್ನು ಮಾಡಿದರೆ ಒಂದು ರೋಬಾಟ್ ಮಾಡಿದಂಗಿರುತ್ತೆ, ಅದರಿಂದ ಏನು ಪ್ರಯೋಜನವೂ ಆಗೋದಿಲ್ಲ. ಅದಕ್ಕೆ ಜ್ಞಾನವನ್ನು ಸಂಪಾದಿಸಿದಕ್ಕೆ ಕರ್ಮವನ್ನು ಮಾಡ್ರಿ, ಜ್ಞಾನ ಸಂಪಾದಿಸಿದ ಮೇಲೆ ಆ ಜ್ಞಾನ ಸಹಿತವಾದ ಕರ್ಮಗಳನ್ನು ಮಾಡಿದರೆ ಪರಮಾತ್ಮ ಇನ್ನೂ ಸಂತೃಪ್ತನಾಗ್ತಾನೆ, ಪೂರ್ಣವಾದ ಮೋಕ್ಷ ಸಿಗತ್ತೆ, ಮೋಕ್ಷದಲ್ಲಿ ಆನಂದದ ಅತಿಶಯವೂ ಆಗತ್ತೆ. ಅದಕ್ಕೆ ಕೇವಲ ಜ್ಞಾನದಿಂದಲೇ ಮೋಕ್ಷ ಇದ್ದರೂ ಕೂಡ ಮೋಕ್ಷದಲ್ಲಿ ಆನಂದ ವೃದ್ಧಿ ಆಗಬೇಕು ಅಂತ ಹೇಳಿದರೆ ಜ್ಞಾನೋತ್ತರ ಕರ್ಮವನ್ನು ಅಂದ್ರೆ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಕರ್ಮಗಳನ್ನು ಮಾಡಲೇಬೇಕು. ಆದ್ದರಿಂದ ಅರ್ಜುನ, ನೀನು ಅಪರೋಕ್ಷ ಜ್ಞಾನ ಆಗಿದ್ದಿ, ಆದ್ರೂ ನೀನು ಕರ್ಮವನ್ನು ಮಾಡಲೇಬೇಕು. ಜನಕಾದಿಗಳು ಮಾಡಿದಂತೆ ನೀನು ಕರ್ಮಗಳನ್ನು ಮಾಡಲೇಬೇಕು. ಆದರೆ ನೋಡ್ರಿ, ಜನಕಾದಿಗಳು ಇನ್ನೂ ಕಮ್ಮಿ ಅಂದ್ರೆ ಅಧಿಕಾರ ತಾರತಮ್ಯದಲ್ಲಿ ನೋಡಿದರೆ ಅರ್ಜುನ ಇಂದ್ರ ಜನಕಾದಿಗಳಿಗಿಂತ ಎಷ್ಟೋ ಮೇಲಿರುವವನು. ಸೊ ಕಮ್ಮಿಯಲ್ಲಿರುವವರ ಉದಾಹರಣೆಯನ್ನು ಕೊಟ್ಟು ಮೇಲಿನವರಿಗೆ ಉಪದೇಶ ಕೊಡ್ತಾ ಇದ್ದಾರಲ್ವಾ, ಇದು ಹೇಗೆ ಅನ್ನುವ ಸಂಶಯವನ್ನು ಬರುತ್ತೆ. ಇಲ್ಲಿ ಜನಕಾದಿಗಳ ಉದಾಹರಣೆಯನ್ನು ಕೊಡುವುದು ಅರ್ಜುನ ಮೇಲಿನವನು ಕೆಳಗಿನವನು ಅಂತ ತಾರತಮ್ಯದ ಉದ್ದೇಶವಲ್ಲ. ಅರ್ಜುನನಿಗೆ ಬಂದ ಇಲ್ಲಿ ಜ್ಞಾನ ಕರ್ಮಗಳ ಕನ್ಫ್ಯೂಷನ್ ಅನ್ನು ಅಂದ್ರೆ ಅರ್ಜುನನಿಗೆ ಬಂದಿದ್ದಲ್ಲ, ಅರ್ಜುನನ್ನು ನಿಮಿತ್ತವಾಗಿ ಇಟ್ಟುಕೊಂಡು, ಇದು ಕೇವಲ ಅರ್ಜುನನಿಗೆ ಮಾತ್ರ ಕೊಟ್ಟ ಉಪದೇಶ ಅಂತಲ್ಲ, ಎಲ್ಲರಿಗೂ ಕೊಟ್ಟ ಉಪದೇಶ. ಅರ್ಜುನನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಹೇಳಿದ್ದು ಒಂದು, ಸೊ ದಿಸ್ ಅಪ್ಲೈಸ್ ಟು ಆಲ್ ದ ಪೀಪಲ್. ಇನ್ನೊಂದೇನಂತ ಹೇಳಿದೆ, ಇಲ್ಲಿ ಅರ್ಜುನನಿಗೆ ಹೈಯರೇ ಎಂಬ ಎಕ್ಸಾಂಪಲ್ ಕೊಡಬೇಕಂತಲ್ಲ, ಆ ಕೇಸ್ ಎಂತಹ ಒಂದು ಉದಾಹರಣೆ ಅಂದ್ರೆ ಲೋಕದಲ್ಲಿ ಜನಕಾದಿಗಳು ಜ್ಞಾನಿಗಳಾದರೂ ಕರ್ಮಗಳನ್ನು ಮಾಡಿದ್ದಾರೆ ಅನ್ನುವ ಒಂದು ಉದಾಹರಣೆ ಕೊಡೋದೇ ಅಷ್ಟೇ ಉದ್ದೇಶವೇ ಹೊರತು ತಾರತಮ್ಯದ ಉದ್ದೇಶ ಇಲ್ಲ ಇಲ್ಲಿ. ಆ ಕಾರಣದಿಂದ ಮಾಡಬೇಕು. ಹೇಗಾದರೆ ಜನಕಾದಿಗಳು ಲೋಕಸಂಗ್ರಹಕ್ಕಾಗಿ ಕರ್ಮಗಳನ್ನು ಮಾಡಿದ್ದಾರೋ ಅವರಕ್ಕಿಂತಲೂ ತಾರತಮ್ಯದಲ್ಲಿ ಎಷ್ಟೋ ಮೇಲಿರುವಂತಹ ನೀನು ಕೂಡ ಲೋಕಸಂಗ್ರಹಕ್ಕೆ ಮಾಡಲೇಬೇಕು. ಇನ್ನ ದಟ್ ಮೀನ್ಸ್ ನಿನ್ನಕ್ಕಿಂತ ಕೆಳಗಿರೋರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀನು ಇನ್ನೂ ತಪ್ಪದೇ ಮಾಡಬೇಕು. ಬಿಕಾಸ್ ಇಫ್ ದೇ ಆರ್ ಗೋಯಿಂಗ್ ಟು ಎಮ್ಯುಲೇಟ್ ಜನಕ ಅಂಡ್ ಅದರ್ಸ್, ಅರ್ಜುನ ಇನ್ನೂ ಮೇಲಿದ್ದಾನೆ, ಅರ್ಜುನನ್ನು ಇನ್ನೂ ಎಮ್ಯುಲೇಟ್ ಜಾಸ್ತಿ ಮಾಡ್ತಾರೆ. ಸೊ ಯು ಆರ್ ಈವನ್ ಮೋರ್ ನೋಟಿಸಬಲ್ ದ್ಯಾನ್ ಜನಕ. ಸೊ ನೀನು ಜನಕಾದಿಗಳೇ ಕರ್ಮಗಳನ್ನು ಮಾಡಿದ್ದಾರೆ ಅಂತ ಹೇಳಿದೆ, ಅವರಕ್ಕಿಂತ ಜಾಸ್ತಿ ನೋಟಿಸಬಲ್ ಆಗಿರುವಂತಹ ನೀನು ಕರ್ಮಗಳನ್ನು ಮಾಡಲೇಬೇಕು ಅಂತಲೂ ಹೇಳಿದಂತಾಗತ್ತೆ. ಈ ವಿಧವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಕರ್ಮಣಾ ಏವ ಕರ್ಮಣಾ ಸಹ ಅಂತ ಹೇಳಿದೆ, ಕರ್ಮ ಕುರುವಂತಹ ಏವ ಇತ್ಯರ್ಥ. ಕರ್ಮ ಕೃತ್ವಾ ಏವ ತಥೋ ಜ್ಞಾನ ಪ್ರಾಪ್ಯವ, ಅಂದರೆ ನೀನು ಕರ್ಮ ಸಹಿತ ಜ್ಞಾನ ಸಹಿತವಾದ ಕರ್ಮ ಮಾಡಬೇಕು ಅಂತ ಒಂದರ್ಥ, ಇಲ್ಲ ಜ್ಞಾನವನ್ನು ಪಡೆಯುವುದಕ್ಕೂ ಕರ್ಮ ಮಾಡಬೇಕು ಅಂತ ಒಂದರ್ಥ. ಅಂದ್ರೆ ಜ್ಞಾನ ಪಡೆದಿದ್ದಾರಲ್ಲ, ಮತ್ತು ಇನ್ನಂದ್ರೆ ಜ್ಞಾನ ಇನ್ನು ಅಪರೋಕ್ಷ ಜ್ಞಾನ ಬಂದರೂ ಕೂಡ ಜ್ಞಾನ ವೃದ್ಧಿ ಆಗ್ತಾನೆ ಇರುತ್ತೆ, ಆ ಮೋಕ್ಷದ ಹೋಗೋವರೆಗೂ ಜ್ಞಾನ ವೃದ್ಧಿ ಆಗ್ತಾ ಇರುತ್ತೆ. ಅದಕ್ಕೆ ಇನ್ನೂ 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 ಜ್ಞಾನವನ್ನು ಪಡೆಯಬೇಕು. ಅದಕ್ಕೆ ಜ್ಞಾನ ತತಃ ಜ್ಞಾನ ಪ್ರಾಪ್ಯವ ನತು ಜ್ಞಾನ ವಿನ, ಅಂದರೆ ಇಲ್ಲಿ ಕರ್ಮಣ ಏವಹಿ ಅಂದರೆ ಕೇವಲ ಕರ್ಮದಿಂದ, ಜ್ಞಾನವಿಲ್ಲದೇ ಇರುವ ಕರ್ಮದಿಂದ ಅಂತ ಅರ್ಥ ಅಲ್ಲ ಅಂತ ಹೇಳಿ. ನಾತು ಜ್ಞಾನಂ ವಿನಾ ಅಂದ್ರೆ ಜ್ಞಾನಂ ವಿನಾ ಕರ್ಮ ಅಂತ ಅರ್ಥ ಅಲ್ಲ. ಪ್ರಸಿದ್ಧಂ ಹಿ ತೇಷಾಂ ಜ್ಞಾನಿತ್ವಂ ಭಾರತಾದಿಷು, ತೇಷಾಂ ಅಂದ್ರೆ ಆ ಜನಕಾದಿನಾಂ ಅಂತ ಹೇಳಿ, ಆ ಜನಕಾದಿಗಳ ಜ್ಞಾನಿತ್ವವು ಮಹಾಭಾರತ ಇತ್ಯಾದಿಗಳಲ್ಲಿ ನಮಗೆ ಬಹಳ ಪ್ರಸಿದ್ಧವಾಗಿದೆ ಅಂತ ಹೇಳಿ. ಇದೇನಿಲ್ಲಿ ಭಾರತ ಆದಿಶು ಅಂದ್ರೆ ಭಾರತ ರಾಮಾಯಣ ಎಲ್ಲವೂ ಕೂಡ ಇದರೆಲ್ಲದರಲ್ಲೂ ಕೂಡ ಆ ಜನಕ ಮಹಾರಾಜ ಮುಂತಾದವರ ಕರ್ಮಗಳ ಪ್ರಸಿದ್ಧಿ ಇದ್ದೇ ಇದೆ ಅಂಥೇಳಿ. ತಮೇವಂ ವಿದ್ವಾನ್ ಇತ್ಯಾದಿ ಶ್ರುತಿಭ್ಯಶ್ಚ ಅಂಥೇಳಿ, ಅಂದ್ರೆ ಪರಮಾತ್ಮನನ್ನು ತಿಳಿದವರು ಮಾತ್ರವೇ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅತ್ರಾಪಿ ಕರ್ಮಣಾಂ ಜ್ಞಾನ ಸಾಧನತ್ವ ಉಕ್ತೇ ಚ ಬುದ್ಧಿಯುಕ್ತೋ ಇತಿ, ಬುದ್ಧಿಯುಕ್ತೋ ಜಹಾತಿ ಹವೇಸು ಇತ್ಯಾದಿ ಶ್ಲೋಕಗಳಲ್ಲಿ ಕೂಡ ನಾವು ನೋಡಿದ್ವಿ. ಅಂದ್ರೆ ಕರ್ಮಣಾಂ ಜ್ಞಾನ ಸಾಧನತ್ವ ಉಕ್ತೇಶ್ಚ, ಕರ್ಮಗಳಿಂದ ಜ್ಞಾನವನ್ನು ಸಾಧನ ಮಾಡಬೇಕು, ಜ್ಞಾನವನ್ನು ಪಡೆಯುವುದಕ್ಕೆ ಯೋಗ ಜ್ಞಾನ ಇದೆಲ್ಲ ನೋಡಿದ್ದೀವಿ ನಾವು ಎರಡನೇ ಅಧ್ಯಾಯದಲ್ಲಿ. ಅಲ್ಲಿ ಕರ್ಮಗಳಲ್ಲಿ ಜ್ಞಾನ ಸಾಧನ ಉಕ್ತಿ ಅಂದ್ರೆ ಆ ಮಾತುಗಳು ಬಂದಿದೆ ಬುದ್ಧಿಯುಕ್ತ ಜಹಾತಿ ಇತ್ಯಾದಿ ಶ್ಲೋಕಗಳಲ್ಲಿ. ಅಲ್ಲಿ ಹೇಳುವುದರ ಕಾರಣದಿಂದ ಜ್ಞಾನಕ್ಕೆ ಅತ್ಯಂತ ಪ್ರಾಧಾನ್ಯ ಇದೆ. ಜ್ಞಾನವನ್ನು ಬಿಟ್ಟು ಕರ್ಮಗಳನ್ನು ಮಾತ್ರ ಮಾಡಬಹುದು ಅಂತ ತಿಳಿಯಬೇಡ್ರಿ. ದಟ್ ಈಸ್ ನಾಟ್ ವಾಟ್ ಇಸ್ ಮೆಂಟ್ ಹಿಯರ್. ಗತ್ಯಂತರಂ ಚ ನಾನ್ಯಪ್ಪಂಥ ಇತಿ ಅಸ್ಯ ನ ಅಸ್ತಿ, ಅಂದ್ರೆ ನಮ್ಮ ನಾನ್ಯಪ್ಪಂಥ ಏನಾಯ ವಿದ್ಯತೆ ಅಂತ ಹೇಳಿ ನಮಗೆ ಬರುವಂತಹ ಮಾತುಗಳನ್ನು ನೀವೆಲ್ಲ ಕೇಳಿರ್ತೀರಾ. ಇಲ್ಲಿ ಏನಂದ್ರೆ ನ ಅನ್ಯ ಪಂಥ ಐನಾಯ ವಿದ್ಯತೆ, ಅಂದ್ರೆ ಮೋಕ್ಷಕ್ಕೆ ಹೋಗುವುದಕ್ಕೆ ಬೇರೆ ಮಾರ್ಗವಿಲ್ಲ, ಜ್ಞಾನ ಮಾರ್ಗವನ್ನು ಬಿಟ್ಟು ನ ಓಂ ಸಹಸ್ರ ಶಿಷ್ಯ ಪುರುಷ ಅಂಥೇಳಿ ಪರಮಾತ್ಮನನ್ನು ಸ್ತೋತ್ರ ಮಾಡುವಂತಹ ಆ ಮಾತುಗಳನ್ನು ಹೇಳ್ತಾ ಅಂತಹ ಜ್ಞಾನವನ್ನು ಪಡೆದವರು ಮಾತ್ರವೇ ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಹೋಗಲಕ್ಕೆ ಜ್ಞಾನದ ವಿನ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವ ನಿರವಕಾಶ ಶ್ರುತಿ ಪ್ರಮಾಣಗಳು ಇದ್ದೇ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇತರೇಷಾಂ ಜ್ಞಾನದ್ವಾರ ಅಪಿ ಅವಿರೋಧ ಅಂತ ಹೇಳಿದರೆ ಮಿಕ್ಕ ಮತ್ತೆ ಈ ಮಾತುಗಳು ಕರ್ಮನ ಅಂತ ಬಂತಲ್ಲವರೇ ಅಂತೇಳಿ ಅದಕ್ಕೆ ಅವಿರೋಧ ಅಂದ್ರೆ ನಾವು ವಿರೋಧವನ್ನು ಪರಿಹಾರ ಮಾಡಬಹುದು. ಹಾಗೆ ಒಂದು ನಾವು ಕರ್ಮಣ ಸಹ ಅಂತ ಹೇಳಿದಾಗ ಜ್ಞಾನ ಸಹಿತವಾದ ಕರ್ಮ ಅಂತ ಒಂದರ್ಥ. ಇಲ್ಲ ಅಂದ್ರೆ ಜ್ಞಾನ ಅಲಾಂಗ್ ವಿತ್ ಜ್ಞಾನ ಕರ್ಮ, ಇನ್ನೊಂದು ಜ್ಞಾನ ಪಡೆಯುವುದಕ್ಕಾಗಿ ಕರ್ಮ ಅಂತ ಹಾಗೂ ಅರ್ಥವನ್ನು ಮಾಡಬಹುದು. ಸೊ ಈ ವಿಧವಾಗಿ ನಾವು ಬೇರೆ ಬೇರೆ ಅರ್ಥಗಳನ್ನು ಮಾಡಬಹುದು. ಸೊ ಈ ವಿಧವಾದ ವಿರೋಧ ಪರಿಹಾರವನ್ನು ಮಾಡಿಬಿಟ್ಟು ನಾವು ಹೋಗಬೇಕು ಅಂತ ಹೇಳಿ ಇದಕ್ಕೆ ಒಂದು ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾರೆ. ಏನ್ ಎಕ್ಸಾಂಪಲ್ಸ್ ಕೊಡ್ತಾರೆ ಅಂತ ಹೇಳಿದರೆ ಯತ್ರ ಚ ತೀರ್ಥಾದಿ ಏವ ಮುಕ್ತಿ ಸಾಧನ ಮುಚ್ಚತೆ. ಇಲ್ಲಿ ಹೇಗೆ ಕರ್ಮದ ಮೂಲಕವಾಗಿ ಮೋಕ್ಷ ಬರುತ್ತೆ ಅಂತ ಹೇಳಿದ್ದಾರೋ ಅದೇ ವಿಧವಾಗಿ ಕೆಲವು ಬ್ರಹ್ಮಜ್ಞಾನೇನವ ಮುಕ್ತಿ ಪ್ರಯಾಗ ಮರಣೇನವ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧವು ಅಂತ ಹೇಳಿದಂತೆ ಬ್ರಹ್ಮಜ್ಞಾನ ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಬರುತ್ತೆ ಇಲ್ಲವಾ ಅಥವಾ ಪ್ರಯಾಗ ಮರಣೇನವ ಪ್ರಯಾಗದಲ್ಲಿ ಮರಣ ಅಂದ್ರೆ ಸಾವು ಪ್ರಯಾಗ ಕ್ಷೇತ್ರದಲ್ಲಿ ಮರಣ ಬಂದ್ರೆ ಅದರ ಮೂಲಕವಾಗಿಯೂ ನಮಗೆ ಮೋಕ್ಷ ಸಿಗತ್ತೆ ಅಥವಾ ಸ್ನಾನ ಮಾತ್ರೇನ ಗೋಮತ್ಯಾಂ ಕೃಷ್ಣ ಸನ್ನಿಧವು ಗೋಮತ್ಯಾಂ ಗೋಮತಿಯಲ್ಲಿ ಕೃಷ್ಣ ಸನ್ನಿಧಿಯಲ್ಲಿ ಸ್ನಾನವನ್ನು ಮಾಡಿದ್ರೆ ಜಸ್ಟ್ ಬೈ ಟೇಕಿಂಗ್ ಬ್ಯಾತ್ ಇನ್ ಎ ತೀರ್ಥ ಸ್ನಾನ ಮಾಡಿದ್ರೆ ಸಾಕು ಮೋಕ್ಷ ಬಂದ್ಬಿಡತ್ತೆ ಅಂತ ಹೇಳಿ ನಮಗೆ ಕೆಲವು ವಚನಗಳು ಕಾಣಿಸಿಕೊಡುತ್ತೆ. ಮತ್ತೆ ಆ ವಚನಗಳ ಅರ್ಥ ಏನು? ಜಸ್ಟ್ ಬಿಕಾಸ್ ಸಂಬಡಿ ಟೇಕ್ಸ್ ಎ ಬ್ಯಾತ್ ಇನ್ ಎ ತೀರ್ಥ, ಒಂದು ತೀರ್ಥ ಸ್ಥಾನದಲ್ಲಿ ಹೋಗಿ ಮೋಕ್ಷ ಬಂದ್ಬಿಡೋ ಹಾಗಿದ್ದರೆ ಅಲ್ಲಿ ಹೋಗಿ ಮೋಕ್ಷ ಸ್ನಾನ ತೀರ್ಥ ಸ್ನಾನ ಮಾಡಿಬಿಟ್ಟು ಮೋಕ್ಷ ಬಂದ್ಬಿಡ್ತು ಮೋಕ್ಷ ಬಂದ್ಬಿಡ್ತು ಅಂತ ನಾವು ಇರಬಹುದಲ್ಲವಾ ಅಂತ ಹೇಳಿದರೆ ಅಲ್ಲಿ ಹೇಳ್ತಾ ಇದ್ದಾರೆ ಇತ್ಯಾದವು ತತ್ರ ಪಾಪಾದಿ ಮುಕ್ತಿ ಅಂತೇಳಿ ಮೋಕ್ಷ ಮುಕ್ತಿ ಸಿಗತ್ತೆ ಅಂತ ಹೇಳಿದರೆ ಪರಮಾತ್ಮನ ವೈಕುಂಠ ಸ್ಥಾನ ಸಿಗಬಿಟ್ಟತೆ ಅಂತ ಅರ್ಥ ಅಲ್ಲ. ತೀರ್ಥ ಸ್ನಾನ ಮಾಡಿದ್ರೆ ಪಾಪ ಮುಕ್ತಿ ಆದ ಅದು ಬೇಕಾಗೆ, ಅದಕ್ಕೆ ತೀರ್ಥಗಳಿಗೆ ಹೋಗಬೇಕು ಸ್ನಾನ ಮಾಡಬೇಕು. ಅದು ಅದರಿಂದ ನಮಗೆ ಆಗುವುದು ಪರಮಾತ್ಮನ ವೈಕುಂಠ ಪ್ರಾಪ್ತಿ ಅಂತಲ್ಲ, ಅದರ ಮೂಲಕವಾಗಿ ಪಾಪಗಳಿಂದ ಮೋಕ್ಷ, ಅಂದ್ರೆ ನಾವು ಮಾಡಿದ ಕೆಲವು ಪಾಪಗಳಿಂದ ನಮಗೆ ಮೋಕ್ಷ ಸಿಗತ್ತೆ. ವಿ ಗೆಟ್ ಲಿಬರೇಟೆಡ್ ಫ್ರಮ್ ಸಮ್ ಆಫ್ ದ ಸಿನ್ಸ್ ದಟ್ ವಿ ಹ್ಯಾವ್ ಕಮಿಟೆಡ್ ಇನ್ ಅವರ್ ಲೈಫ್ ಟೈಮ್. ಆ ಪಾಪಗಳಿಂದ ಮೋಕ್ಷ ಅಂದ್ರೆ ಮುಕ್ತಿ ಪಡೆದ ಮೇಲೆ ಅದರ ಮೂಲಕವಾಗಿ ನಮಗಿರುವ ಪ್ರತಿಬಂಧಕಗಳು ದೂರವಾಗಿ, ಆಬ್ಸ್ಟ್ರಕ್ಷನ್ಸ್ ಎಲ್ಲ ದೂರವಾಗಿ, ನಾವು ಇನ್ನೂ ಜ್ಞಾನ ಸಾಧನೆಯನ್ನು ಮಾಡಿ ಇನ್ನೂ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಪಡೆಯುವುದರ ಮೂಲಕವಾಗಿ ಕರ್ಮಗಳನ್ನು ಇನ್ನೂ ಸರಿಯಾಗಿ ಮಾಡುತ್ತಾ ಬಂದು ಇವೆಂಚುವಲ್ ಆಗಿ ಮೋಕ್ಷಕ್ಕೆ ಹೋಗ್ತೀವಿ. ಅಂದ್ರೆ ಇಟ್ ಇಸ್ ನಾಟ್ ದಟ್ ವೇಸ್ಟ್ ಅಂತಲ್ಲ, ತೀರ್ಥ ಸ್ನಾನ ಮಾಡುವುದರ ಮೂಲಕವಾಗಿ ವೈಕುಂಠ ಪ್ರಾಪ್ತಿ ಆಗುತ್ತವೋ ಇಲ್ಲವೋ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಆಗೋದಿಲ್ಲ. ತೀರ್ಥ ಸ್ನಾನ ಮಾಡುವುದರ ಮೂಲಕವಾಗಿ ಪ್ರತಿಬಂಧಕ ರೂಪಕವಾದಂತಹ ಪಾಪಗಳೆಲ್ಲ ದೂರವಾಗಿ ಜ್ಞಾನವನ್ನು ಪಡೆದು ಇವೆಂಚುವಲ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಾಗೆ ಮಾಡ್ತಾ 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 ಸಾಧನೆಯನ್ನು ಮುಂದುವರಿಸಿ ನಾವು ಇವೆಂಚುವಲ್ ಆಗಿ ಮೋಕ್ಷಕ್ಕೆ ಹೋಗ್ತೀವಿ ಅನ್ನುವುದು ಅಷ್ಟೇ ಅಲ್ಲದೆ ಸ್ತುತಿಪರ ಇವಂದ್ರೆ ಸ್ತುತಿಪರತಾಚ ಈ ವಿಧವಾಗಿ ತೀರ್ಥ ಸ್ನಾನಗಳನ್ನು ಮಾಡುವುದು ಇಟ್ ಇಸ್ ವೆರಿ ಗುಡ್ ಬಹಳ ಒಳ್ಳೆಯದು ಅಂತ ಹೇಳುವಂತಹ ಸ್ತೋತ್ರ ಸ್ತುತಿ ಅಂದ್ರೆ ಪ್ರೇಸಿಂಗ್ ದೆಮ್ ಕಮೆಂಡಿಂಗ್ ದೆಮ್ ಅಪ್ಲಾಡಿಂಗ್ ದೆಮ್ ಈ ತೀರ್ಥ ಸ್ಥಾನವನ್ನು ಹೊಗಳುವುದು ಪ್ರಯಾಗವನ್ನು ಹೊಗಳುವುದು ಇದು ಕೂಡ ಮುಖ್ಯವಾದ ಅಂಶ ಆಗಿದೆ. ಆ ಕಾರಣದಿಂದಲೂ ಆ ಮಾತುಗಳನ್ನು ಹೇಳಿದ್ದಾರೆ ಅಷ್ಟೇ ಹೊರತು ಅದರ ಮೂಲಕವಾಗೇ ವೈಕುಂಠ ಪ್ರಾಪ್ತಿ ಆಗಿಬಿಡುತ್ತೆ ಅಂತ ತಿಳ್ಕೋಬೇಡ್ರಿ ಅಂತ ಹೇಳಿ ತತ್ರಾಪಿ ಕುತ್ರಚಿತ್ ಬ್ರಹ್ಮ ಜ್ಞಾನ ಸಾಧನತ್ವಂ ಏವ ಉಚ್ಯತೆ ಅನ್ಯಥಾ ಮುಕ್ತಿಂ ನಿಷಿದ್ಯ ಅಂತ ಹೇಳಿದರೆ ತತ್ರಾಪಿ ಕುತ್ರಚಿತ್ ಬ್ರಹ್ಮಜ್ಞಾನ ಸಾಧನತ್ವಮೇ ಉಚ್ಯತೆ ಅಂದ್ರೆ ಈ ಎಲ್ಲ ಕಾರ್ಯಗಳು ಪ್ರಯಾಗ ಮರಣವಾಗಲಿ ಗೋಮತಿ ಸ್ನಾನವಾಗಲಿ ತೀರ್ಥ ಸ್ನಾನಗಳಾಗಲಿ ಇವೆಲ್ಲವೂ ಕೂಡ ಬ್ರಹ್ಮಜ್ಞಾನ ಸಾಧನತ್ವಮೇವ ಅಂದ್ರೆ ಅದರ ಮೂಲಕವಾಗಿ ಪ್ರತಿಬಂಧಕಗಳು ದೂರವಾಗಿ ಪಾಪಗಳು ದೂರವಾಗಿ ಬ್ರಹ್ಮಜ್ಞಾನ ಬಂದು ಅಪರೋಕ್ಷ ಜ್ಞಾನ ಬಂದು ಇವೆಂಚಿಲ್ಲಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಸೊ ಇವೆಲ್ಲವೂ ಕೂಡ ಬ್ರಹ್ಮಜ್ಞಾನ ಸಾಧನಕ್ಕಾಗಿ ಇರುವಂತಹ ವಿಷಯಗಳು ಅಂಥೇಳಿ ಅನ್ಯಥಾ ಮುಕ್ತಿ ಮಿಷಿದೆ ಅಂದ್ರೆ ಜ್ಞಾನವಿಲ್ಲದೆ ಮೋಕ್ಷವಾಗುವುದಿಲ್ಲ ಅಂಥೇಳಿ ಅದು ಮಾತ್ರ ಮುಖ್ಯವಾಗಿದೆ ಅನ್ನುವುದನ್ನೇ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದೆ ಬ್ರಹ್ಮ ಜ್ಞಾನಂ ವಿನಾ ಮುಕ್ತಿ ನ ಕಥಂಚಿತ್ ಅಪಿ ಇಷ್ಯತೆ ಪ್ರಯಾಗಾದೇ ತು ಯಾ ಮುಕ್ತಿ ಜ್ಞಾನೋ ಜ್ಞಾನ ಉಪಾಯತ್ವಂ ಏವಹಿ ಇತ್ಯಾದವು ಅಂದ್ರೆ ಅದಕ್ಕೆ ಕೋಟ್ ಕೊಟ್ಟು ಹೇಳ್ತಾ ಇದ್ದಾರೆ. ಸುಮ್ಮನೆ ಏನೋ ಒಂದು ಲಾಜಿಕ್ ಹೇಳ್ಬಿಡ್ತಾ ಇದ್ದಾರೆ, ಶಬ್ದಗಳನ್ನು ಹಾಗೆ ಹೀಗೆ ತಿರುಗಿಸಿಬಿಟ್ಟು ಏನೋ ಹೇಳಿಬಿಡ್ತಾ ಇದ್ದಾರೆ ಅಂತ ತಿಳ್ಕೋಬೇಡಿ. ಇದೆಲ್ಲ ಕೂಡ ನಮಗೆ ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿರುವ ವಿಷಯಗಳಂತೇಳಿ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಕೋಟ್ ಮಾಡಿ ಹೇಳುವಂತಹದ್ದೇನು ಬ್ರಹ್ಮಜ್ಞಾನಂ ವಿನಾ ಮುಕ್ತಿ ನ ಕಥಂಚಿತ್ ಅಪಿ ಇಷ್ಯತೆ. ಬ್ರಹ್ಮಜ್ಞಾನವಿಲ್ಲದೆ ಮೋಕ್ಷ ದೊರೆಯುವುದು ಅನ್ನೋದು ಯಾವಾಗಲೂ ಸಾಧ್ಯವಾಗೋದಿಲ್ಲ. ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ಮತ್ತೆ ಪ್ರಯಾಗ ಮರಣ ಬಂದುಬಿಟ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಪ್ರಯಾಗ ಆದೇ ತು ಯಾ ಮುಕ್ತಿ, ಪ್ರಯಾಗಾದಿ ಕ್ಷೇತ್ರಗಳಲ್ಲಿ ಸಾವು ಬರುವುದು ಇಲ್ಲ ಕ್ಷೇತ್ರ ಸ್ನಾನ ಮಾಡುವುದು ತೀರ್ಥ ಸ್ನಾನ ಮಾಡುವುದು ಇವೆಲ್ಲವೂ ಕೂಡ ಯಾವ ಮುಕ್ತಿಯನ್ನು ಹೇಳುತ್ತೆ ಅಂತ ಹೇಳಿದ್ರೆ ನಮಗೆ ಪಾಪ ಮುಕ್ತಿಯನ್ನು ಹೇಳುತ್ತೆ. ಅಷ್ಟೇ ಅಲ್ಲದೆ ಜ್ಞಾನ ಉಪಾಯತ್ವಮೇವ ಹಿ, ಜ್ಞಾನ ಪ್ರಾಪ್ತಿ, ಜ್ಞಾನವನ್ನು ಉಪಾಯ ಅಂದ್ರೆ ಜ್ಞಾನ ಪಡೆಯುವ ಅಪರೋಕ್ಷ ಜ್ಞಾನ, ಬ್ರಹ್ಮಜ್ಞಾನ, ಮೊದಲು ಪರೋಕ್ಷ ಜ್ಞಾನ. ಜಸ್ಟ್ ಒಂದು ಸ್ನಾನ ತೀರ್ಥ ಸ್ನಾನ ಮಾಡಿಬಿಟ್ರೆ ಅಪರೋಕ್ಷ ಜ್ಞಾನ ಬರೋದಿಲ್ಲ. ತೀರ್ಥ ಸ್ನಾನ ಮಾಡಿದರೆ ಪ್ರತಿಬಂಧಕಗಳು ದೂರವಾಗಿ ಶಾಸ್ತ್ರಾಧ್ಯಯನ ಮಾಡಬೇಕನ್ನುವ ಇಚ್ಛೆ ಬಂದು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪರೋಕ್ಷ ಜ್ಞಾನವನ್ನು ಪಡೆದು ಅನೇಕ ಜನ್ಮಗಳಲ್ಲಿ ಸಾಧನೆಯನ್ನು ಮುಂದುವರಿಸಿ ಹಾಗೆ ಸಾಧನೆ ಮಾಡ್ತಾ ಮಾಡ್ತಾ ಬಂದು ಕೊನೆಗೆ ಅಪರೋಕ್ಷ ಜ್ಞಾನವನ್ನು ಪಡೆದು ಅದಾದ ಮೇಲೆ ಸಾಧನೆಯನ್ನು ಇನ್ನೂ ಮುಂದುವರಿಸಿ ಇನ್ನೂ ಕರ್ಮಗಳನ್ನು ಮಾಡ್ತಾ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಪರಮಾತ್ಮನ ಅನುಗ್ರಹದಿಂದ ಅನ್ನುವುದು ಮುಖ್ಯ ಅಂಶ. ಇವೆಲ್ಲವೂ ಕೂಡ ಇಂಪ್ಲೈಡ್ ಬೈ ಈ ತೀರ್ಥ ಸ್ನಾನಾದಿಗಳ ಮೂಲಕವಾಗಿ ನಮಗೆ ಇಂಪ್ಲೈ ಆಗುವಂತಹ ವಿಷಯ. ಅಷ್ಟೇ ಅಲ್ಲದೆ ನಚ ತೀರ್ಥಸ್ತುತಿ ವಾಕ್ಯಾನಿ ತತ್ ಪ್ರಸ್ತಾವೇ ಅಪಿ ಉಕ್ತಂ ಜ್ಞಾನ ನಿಯಮಂ ಘ್ನಂತಿ ಯಥಾ ಕಂಚಿತ್ ದೃಕ್ಷಂ ಭೃತ್ಯಂ ಪ್ರತ್ಯುಕ್ತಾನಿ ಅಯಮೇವ ಹಿ ರಾಜ ಕಿಂ ರಾಜ್ಞ ಇತ್ಯಾದೀನಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಹಾಗಾದರೆ ತೀರ್ಥ ಸ್ನಾನಗಳ ವಾಕ್ಯಗಳು ಯಾವುದಿದೋ ಅವು ಕೇವಲ ಸ್ತುತಿವಾಕ್ಯಗಳು ಅಂತ ನೀವು ಹೇಳಿದರೆ ತತ್ ಪ್ರಸ್ತಾವೇ ಅಪಿ ಉಕ್ತಂ ಜ್ಞಾನ ನಿಯಮಂ ಘ್ನಂತಿ. ಅವು ಜ್ಞಾನ ನಿಯಮವನ್ನು ಅಂದ್ರೆ ಏನು, ಅಪರೋ ಜ್ಞಾನವಿಲ್ಲದೆ ಮೋಕ್ಷ ದೊರೆಯುವುದಿಲ್ಲ ಅನ್ನುವ ನಿಯಮವನ್ನು, ರೂಲ್ ಅನ್ನು, ದೀಸ್ ರೂಲ್ಸ್, ಈ ತೀರ್ಥ ಸ್ನಾನ ಪ್ರಸ್ತ ಅಂದ್ರೆ ಅದನ್ನು ಸ್ತುತಿ ಮಾಡುವಂತಹ ಈ ಸ್ಟೇಟ್ಮೆಂಟ್ಸ್ ದೇ ಡು ನಾಟ್ ವೈಲೇಟ್, ದೇ ಡು ನಾಟ್ ಅಬ್ಸ್ಟ್ರಾಕ್ಟ್. ಅವು ಘ್ನಂತಿ ಅಂದ್ರೆ ಕೊಲ್ಲುವುದಿಲ್ಲ, ಅಂದ್ರೆ ಅವನ್ನು ಬಾಧಕವಾಗಲಿಲ್ಲ, ಅಂದ್ರೆ ಜ್ಞಾನ ನಿಯಮವನ್ನು ಬಾಧಿಸುವುದಿಲ್ಲ. ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದೆ ನೋಡ್ರಿ. ಒಂದು ಕಡೆ ಹೇಳ್ತೀವಿ ಜ್ಞಾನವಿಲ್ಲದೆ ಮೋಕ್ಷ ದೊರೆಯುವುದಿಲ್ಲ, ವಿಥೌಟ್ ಜ್ಞಾನ ಯು ಕೆನಾಟ್ ಆಪ್ಟ್ ಇನ್ ಮೋಕ್ಷ. ದೆನ್ ವಿ ಆಲ್ಸೋ ಸೇ ತೀರ್ಥ ಸ್ನಾನ ಮಾಡಿದ್ರೆ ಮೋಕ್ಷ ಸಿಗತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಡಸ್ ಇಟ್ ವೈಲೇಟ್, ಅದು ನಮಗೆ ಬಾಧಕವಾಗತ್ತಾ, ಜ್ಞಾನ ನಿಯಮಕ್ಕೆ ಬಾಧಕವಾಗತ್ತಾ ಅಂದ್ರೆ ಆಗೋದಿಲ್ಲ ಅಂತೇಳಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹೇಗಂತ ಹೇಳಿದ್ರೆ, ಒಂದು ರಾಜನ ಸೇವಕ, ಒಂದು ಸರ್ವೆಂಟ್ ಬರ್ತಾನೆ, ಅವನು ರಾಜ ಆಜ್ಞೆಯನ್ನು ತಗೊಂಡು ಬರ್ತಾನೆ. ಹಿ ಹ್ಯಾಸ್ ರಾಜ ದಂಡ ಹಿಡ್ಕೊಂಡಿರ್ತಾನೆ, ಒಂದು ಸುತ್ತಮುತ್ತಲು ಕಾವಲಿಗಾರರು ಇರ್ತಾರೆ, ಅಸಿಸ್ಟೆಂಟ್ಸ್ ಇರ್ತಾರೆ, ಬಂದು ಅವನು ನೋಡ್ತಾರೆ. ಯಥಾ ಕಂಚಿತ್ ದೃಕ್ಷಂ ಭೃತ್ಯಂ ಅಂದ್ರೆ ಅವನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಾನೆ, ಅವನ ಮುಂಚೆ ನಮ್ಮ ಕಣ್ಣು ಮುಂಚೆ ಇರೋ ನೋಡಿ ಅವನು ಪ್ರತಿಯಾಗಿ ಹೇಳ್ತೀವಿ ಅಯಮೇ ವಹಿ ರಾಜ ಕಿಂ ರಾಜ್ಞ, ಇವನೇ ರಾಜರಿ, ಇವನೇ ಹೇಳಿದ ಅಂದ್ರೆ ರಾಜ ಹೇಳಿದಂತೆ, ಯಾಕೆ ನೋಡ್ರಿ ರಾಜನ ಹಿಡ್ಕೊಂಡಿದ್ದ ನೋಡ್ರಿ. ಸೊ ಹೀಸ್ ಲೈಕ್ ಕಿಂಗ್ ಅಂತ, ಇವನೇ ರಾಜರಿ, ಹೀಸ್ ಕಿಂಗ್ ಅಂತ ಹೇಳಿಬಿಡ್ತೀವಿ. ಅಂದ್ರೆ ಏನು, ನಿಜವಾಗ ಅವನ್ ಕಿಂಗ ಅಲ್ಲ, ಇವನೇ ರಾಜ ಅಂತ ಹೇಳಿಬಿಡ್ತೀವಿ. ಆಮೇಲೆ ಏನ್ ಹೇಳ್ತೀವಿ, ಇವನ್ ರಾಜ ಅಲ್ಲರಿ, ಇವನು ಬರೆಯ ಸೇವಕ ಅಷ್ಟೇ, ಹೀಸ್ ಜಸ್ಟ್ ಎ ಸರ್ವೆಂಟ್ ಆಫ್ ದಿ ಕಿಂಗ್ ಅಂತಾನು ಹೇಳ್ತೀವಿ. ಮತ್ತೆ ಇದರ ಮೂಲಕವಾಗಿ ಏನನ್ನ ಮುಂಚೆ ಹೇಳಿದ ಮಾತಿಗೆ ಪ್ರಮಾದ ಬಂತ ಅಂತ ಹೇಳಿದ್ರೆ ಇಲ್ಲ, ಇದು ವಸ್ತುಸ್ಥಿತಿ, ದ ಆಕ್ಚುಯಲ್ ಫ್ಯಾಕ್ಟ್ ಆಫ್ ದ ಮ್ಯಾಟರ್, ಅವನು ರಾಜಸೇವಕನೇ. ಆದರೆ ರಾಜನಂತೆ ಒಂದು ಆರ್ಡರ್ ತಗೊಂಡು ಬಂದಿದ್ದಾನೆ, ಹಿ ಹ್ಯಾಸ್ ಟೇಕನ್ ದ ಕಮ್ಯಾಂಡ್ ಫ್ರಮ್ ದ ಕಿಂಗ್ ಅಂಡ್ ಹ್ಯಾಸ್ ಕಮ್ ಫಾರ್ವರ್ಡ್, ಅದಕ್ಕೆ ಇವನು ರಾಜನಂತೆ ಅಂತ ನಾವು ಹೇಳ್ತೀವಿ. ಸೊ ಇವು ಎರಡು ಪರಸ್ಪರ ವಿರೋಧ ವಚನಗಳಲ್ಲ, ಒಂದು ಕಡೆ ಇವನೇ ರಾಜ ಅಂತ ಹೇಳಿಬಿಡ್ತೀವಿ, ಆಮೇಲೆ ಇವನು ರಾಜ ಅಲ್ಲ, ಇವನು ರಾಜನ ಸೇವಕ ಅಂತ ಹೇಳ್ತೀವಿ. ಇವು ಎರಡು ಒಂದನ್ನೊಂದು ಕಾಂಟ್ರಡಿಕ್ಟ್ ಮಾಡ್ಕೊಳ್ಳುತ್ತಾ ಮಾಡ್ಕೊಳ್ಳೋದಿಲ್ಲ. ಇವನು ರಾಜನ ಸೇವಕ ಅನ್ನೋದು ವಸ್ತುಸ್ಥಿತಿ, ದಟ್ ಈಸ್ ಹೌ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್, ಅದೇ ಇರುವಂತಹ ವಸ್ತುಸ್ಥಿತಿ. ಆದರೆ ಇವನು ರಾಜನಂತೆ ಇದ್ದಾನೆ ರೀ, ಯಾಕಂದ್ರೆ ರಾಜದಂಡ ತಗೊಂಡು ಬಂದಿದ್ದಾನೆ ಅನ್ನುವುದು, ಬಿಕಾಸ್ ಹಿ ಹ್ಯಾಸ್ ಬ್ರಾಟ್ ದಿ ಕಮ್ಯಾಂಡಿಂಗ್ ಫೋರ್ಸ್ ಫ್ರಮ್ ದಿ ಕಿಂಗ್. ಆ ಕಾರಣದಿಂದ ಇವು ಎರಡು ಪರಸ್ಪರ ವಿರೋಧ ಆಗೋದಿಲ್ಲ. ಅದೇ ವಿಧವಾಗಿ ತೀರ್ಥ ಸ್ನಾನಗಳು ಇವು ಮೋಕ್ಷವನ್ನು ಕೊಡುತ್ತೆ, ಅಂದ್ರೆ ಇವನು ರಾಜ ಅಂತ ಹೇಳಿದಂತೆ ಇವು ಮೋಕ್ಷವನ್ನು ಕೊಡತ್ತೆ ಅಂತ ಹೇಳ್ತೀವಿ. ಅಲ್ಲರಿ, ಇದು ಮೋಕ್ಷವನ್ನು ಕೊಡತ್ತಂತಲ್ಲ, ಇದರ ಮೂಲಕವಾಗಿ ನಮಗೆ ಒಂದು ಜ್ಞಾನ ಬಂದು ಅದರ ಮೂಲಕವಾಗಿ ಸಾಧನೆ ಮುಂದೆ ಬಂದು ಅದರ ಮೂಲಕವಾಗಿ ಮೋಕ್ಷ ಬರುತ್ತೆ. ಇವು ಮೋಕ್ಷ ಡೈರೆಕ್ಟ್ ಆಗಿ ಕೊಡೋದಿಲ್ಲ, ಒಂದು ಕಡೆ ಮೋಕ್ಷ ಕೊಡತ್ತೆ ಅಂತ ಹೇಳ್ತೀವಿ, ಮತ್ತೆ ಇನ್ನೊಂದು ಕಡೆ ಮೋಕ್ಷ ಕೊಡೋದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ಇದು ನಮಗೆ ಮೋಕ್ಷಕ್ಕೆ ದಾರಿ ಆಗಿದೆ. ಅವನು ರಾಜ ಸೇವಕ ಹೇಗೆ ರಾಜ ಕಾರ್ಯ ಮಾಡ್ತಾನೋ ಇವೆಂಚುಲ್ ಆಗಿ ರಾಜನ ಕಾರ್ಯ ನಡೆಯುತ್ತೆ. ಅದೇ ವಿಧವಾಗಿ ಈ ತೀರ್ಥ ಸ್ನಾನಗಳು ಮಾಡುವುದರ ಮೂಲಕವಾಗಿ ನಮಗೆ ಜ್ಞಾನ ಬಂದು ಇವೆಂಚುಲ್ ಆಗಿ ಮೋಕ್ಷ ಬರುತ್ತೆ. ಆದ್ರೆ ಇವು ಡೈರೆಕ್ಟ್ ಆಗಿ ಮೋಕ್ಷ ಕೊಡೋದಿಲ್ಲ. ಒಂದು ಕಡೆ ಡೈರೆಕ್ಟ್ ಆಗಿ ಮೋಕ್ಷ ಕೊಡುತ್ತೆ ಅಂತ ಹೇಳ್ತೀವಿ ಮತ್ತು ಕೊಡೋದಿಲ್ಲ ಅಂತ ಹೇಳ್ತೀವಿ. ಇದು ವಿರೋಧ ಆಗೋದಿಲ್ಲ. ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ಟು ಪ್ರಾಪರ್ ಕಾಂಟೆಕ್ಸ್ಟ್. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದು ಒಂದಕ್ಕೊಂದು ವಿರೋಧವಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಇನ್ನೊಂದು ನಾರದ ಪುರಾಣದಿಂದ ಇನ್ನೊಂದು ಕೋಟನ್ನು ಕೊಡ್ತಾ ಇದ್ದಾರೆ. ವೇದವ್ಯಾಸರೇ ಕೊಡ್ತಾ ಇದ್ದಾರೆ. ಯಥಾ ಭಗವಾನ್ ಯಾನಿ ತೀರ್ಥಾದಿ ವಾಕ್ಯಾನಿ ಕರ್ಮಾದಿ ವಿಷಯಾನಿ ಚ ಸ್ಥಾವಕಾನ್ಯೇವ ತಾನಿ ಸ್ಯುಹು ಅಜ್ಞಾನ ಮೋಹಕಾನಿ ವಾ ಭವೇನ್ ಮೋಕ್ಷಸ್ತು ಯತ್ ದೃಷ್ಟೇ ನಾನ್ಯತಸ್ತು ಕಥಂಚನ ಇತಿ ನಾರದೀಯೇ ಅಂತೇಳಂದ್ರೆ, ಯಾನಿ ತೀರ್ಥಾದಿ ವಾಕ್ಯಾನಿ, ಈ ತೀರ್ಥ ಸ್ನಾನ ಮೂಲಕವಾಗಿ ಮೋಕ್ಷ ಬರುತ್ತೆ ಅನ್ನುವ ಯಾವ ವಾಕ್ಯಗಳಿದೋ, ಕರ್ಮಾದಿ ವಿಷಯಾಣಿಚ ಕರ್ಮದ ವಿಷಯದಲ್ಲಿ ಬರುವಂತಹ ಈ ವಾಕ್ಯಗಳೆಲ್ಲವೂ ಕೂಡ ಸ್ತಾವಕಾನಿ, ಸ್ತಾವಕ ಅಂದ್ರೆ ಸ್ತುತಿ ಮಾಡುವುದು, ಸ್ತೋತ್ರ ಮಾಡುವುದು. ಸ್ತಾವಕಾನಿ ಏವ ತಾನಿ, ತಾನಿ ಸ್ತಾವಕಾನಿ ಏವ, ಅವೆಲ್ಲವೂ ಸ್ತುತಿಪರವಾದ ವಾಕ್ಯಗಳು ಸ್ಯುಹು ಆಗಿವೆ. ಅಷ್ಟೇ ಅಲ್ಲದೆ ಅಜ್ಞಾನ ಮೋಹಕಾನಿವ, ಅಜ್ಞಾನದಲ್ಲಿ ಇರುವವರಿಗೆ ಮೋಹವನ್ನು ಉಂಟು ಮಾಡಂದ್ರೆ, ಆಲ್ರೆಡಿ ಪೀಪಲ್ ಹೂ ಆರ್ ಹ್ಯಾವಿಂಗ್ ಇಗ್ನೋರೆನ್ಸ್ ದೇ ಗೆಟ್ ಡೆಲ್ಯೂಟೆಡ್. ಓಹ್ ನೋಡ್ರಿ, ನೀವು ತೀರ್ಥ ಸ್ನಾನ ಮಾಡಿಬಿಟ್ರೆ ನಿಮಗೆ ವೈಕುಂಠ ಸಿಕ್ಕಿಬಿಡತ್ತೆ ಅಂಥೇಳಿ ಪೀಪಲ್ ಮೇ ಮಿಸ್ಟೇಕ್. ಅದಕ್ಕೆ ಪೀಪಲ್ ಜನಗಳು ಭ್ರಮೆಯನ್ನು ಪಡಬಹುದು, ಯಾರು ಅಜ್ಞಾನದಲ್ಲಿರುವವರು. ಆದರೆ ಶಾಸ್ತ್ರದ ಜ್ಞಾನ ಇರುವವರಿಗೆ ಅದು ಮೋಹಕಗಳಾಗೋದಿಲ್ಲ. ಶಾಸ್ತ್ರಜ್ಞಾನವಿಲ್ಲದೆ ಇರುವವರಿಗೆ ಅವು ಮೋಹವನ್ನು ಉಂಟು ಮಾಡುತ್ತೆ. ದೇ ಗೆಟ್ ಡೆಲ್ಯೂಟೆಡ್ ಬೈ ದಿಸ್ ಸೆಂಟೆನ್ಸಸ್. ಅದಕ್ಕೆ ಬಹಳ ಕೇರ್ಫುಲ್ ಆಗಿರಬೇಕು. ಇದಕ್ಕೆ ಗುರುಗಳ ಆಯಾ ಅವರವರು ಅವರವರಿಗೆ ತಕ್ಕಂತೆ ಗುರುಗಳ ಗೈಡೆನ್ಸ್ ನಲ್ಲಿ ಹೋದಾಗ ಇಂತಹ ಕನ್ಫ್ಯೂಷನ್ಸ್ ಬರದೇ ಇರುತ್ತೆ. ಆ ಗುರುಗಳ ಗೈಡೆನ್ಸ್ ಇಲ್ಲದೆ ಕೇವಲ ಪುಸ್ತಕಗಳನ್ನು ಇಟ್ಕೊಂಡು ನಾವು ಓದ್ಬಿಡ್ತೀವಿ, ತಿಳ್ಕೊಂಡು ಬಿಡ್ತೀವಿ ಅಂತ ಹೇಳಿ ಆ ಪುಸ್ತಕಗಳಲ್ಲಿ ಇರುವಂತಹ ಮೇಲ್ನೋಟ ಅರ್ಥಗಳನ್ನು ನೋಡಿಬಿಟ್ಟು ಮೋಹಕ್ಕೆ ಒಳಗಾಗಬೇಡಿ ಅಂತೇಳಿ ಒಂದು ವಾರ್ನಿಂಗ್ ಕೂಡ ಕೊಟ್ಟಂತೆ ಆಗುತ್ತೆ. ಈ ವಿಧವಾಗಿ ಮೋಹಕಾನಿವ, ಅದಕ್ಕೆ ಭವೇನ್ ಮೋಕ್ಷಸ್ತು ಮತ್ ದೃಷ್ಟೇ ನಾನೇತಸ್ತು ಕಥಂಚನ. ಪರಮಾತ್ಮ ಹೇಳ್ತಾನೆ ಇದು ಇದೇನಂತೇಳ, ಭವೇನ್ ಮೋಕ್ಷಸ್ತು ಅಂದ್ರೆ ಮೋಕ್ಷವಾಗತ್ತೆ ಹಾಗೆ, ಮದ್ದೃಷ್ಟೇ ನನ್ನ ಸಾಕ್ಷಾತ್ಕಾರವಾದರೆ, ಅಂದ್ರೆ ಪರಮಾತ್ಮ ಹೇಳುವಂತಹ ವಿಷಯ, ನನ್ನ ಸಾಕ್ಷಾತ್ಕಾರವಾದವರೆಗೆ ಮಾತ್ರವೇ. ಅಂದ್ರೆ ಏನು, ಅಪರೋಕ್ಷ ಜ್ಞಾನವಾಗಬೇಕು. ಅಪರೋಕ್ಷ ಜ್ಞಾನ ಮೂಲಕವಾಗೇ ಮೋಕ್ಷವಾಗುತ್ತೆ ಹೊರತು ಕೇವಲ ತೀರ್ಥಸ್ನಾನದಿಂದ ಮೋಕ್ಷವಾಗುವುದಿಲ್ಲ. ನ ಅನ್ಯತಃ ತು ಕಥಂಚನ, ಯಾವಾಗಲೂ ಕೂಡ ನನ್ನ ಅಪರೋಕ್ಷ ಜ್ಞಾನ ಅಂದ್ರೆ ನನ್ನ ದರ್ಶನವಾಗದೆ, ಅಂದ್ರೆ ಅಪರೋಕ್ಷ ಜ್ಞಾನವಾಗದೆ ಮೋಕ್ಷವಾಗುವುದಿಲ್ಲ ಅಂತ ಪರಮಾತ್ಮನೇ ಹೇಳುವಂತಹ ವಾಕ್ಯಗಳಾಗಿವೆ. ಅಂದ್ರೆ ಪರಮಾತ್ಮನ ದರ್ಶನವಾಗಬೇಕು ಅಂದ್ರೆ ಅಪರೋಕ್ಷ, ಅಂದ್ರೆ ದರ್ಶನ ಅಂದ್ರೆ ಕೇವಲ ಅವತಾರದಲ್ಲಿ ದುರ್ಯೋಧನಾದಿಗಳು ಪರಮಾತ್ಮ ನೋಡಿದಂತ ಅಲ್ಲ, ಅಂತರ್ದೃಷ್ಟಿಯಲ್ಲಿ ಪರಮಾತ್ಮನ ನೋಡಿ ಹೊರಗೆ ಪರಮಾತ್ಮ ಅವತಾರ ಮಾಡಿದಾಗಲೂ ತನ್ನ ಹೃದಯದಲ್ಲಿರುವ ಪರಮಾತ್ಮನ ರೂಪವು ಮೇಲೆ ಅವತಾರ ರೂಪನಾದ ಪರಮಾತ್ಮನ ರೂಪವು ಒಂದೇ ಅನ್ನುವ ತಿಳುವಳಿಕೆ ಇರಬೇಕು. ಈ ವಿಧವಾಗಿ ಯಾರಿಗಿರುತ್ತೋ ಅಪರೋಕ್ಷ ಜ್ಞಾನವಿರುತ್ತೋ ಅಂತವರಿಗೆ ಮಾತ್ರವೇ ಮೋಕ್ಷ ಸಿಗತ್ತೆ, ಬೇರೆ ವಿಧವಾಗಿ ಮೋಕ್ಷ ಸಿಗುವುದಿಲ್ಲ. ಕೇವಲ ತೀರ್ಥ ಸ್ನಾನದಿಂದ ಮೋಕ್ಷ ಸಿಗುವುದಿಲ್ಲ ಅನ್ನುವ ವಾಕ್ಯಗಳಿದೆ. ಅದನ್ನು ನಾವು ಸುಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಅತಃ ಅಪರೋಕ್ಷ ಜ್ಞಾನಾದೇವ ಮೋಕ್ಷ ಕರ್ಮತು ತತ್ ಸಾಧನಮೇವಾ. ಅದನ್ನು ಕನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷವಾಗತ್ತೆ, ಕರ್ಮದಿಂದ ನಮಗೆ ಆ ಅಪರೋಕ್ಷ ಜ್ಞಾನದ ಸಾಧನ ಪೂರ್ವಕವಾಗಿದೆ. ಅಂದ್ರೆ ಅಪರೋಕ್ಷ ಜ್ಞಾನ ಸಿಗಬೇಕಂದ್ರೆ ಕರ್ಮ ಮಾಡಲೇಬೇಕು, ಕರ್ಮಗಳು ಬೇಕೇ ಬೇಕು, ಕರ್ಮ ಬಿಡಬೇಡ್ರಿ. ಆದ್ರೆ ಕರ್ಮದಿಂದಲೇ ಡೈರೆಕ್ಟ್ ಆಗಿ ಮೋಕ್ಷ ಬರುವುದಿಲ್ಲ, ಕರ್ಮದಿಂದ ಅಪರೋಕ್ಷ ಜ್ಞಾನ ಸಿದ್ಧವಾಗಿ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಸಿದ್ಧವಾಗತ್ತೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತೇಳಿ ಭಾಷ್ಯದಲ್ಲಿ ಆಚಾರ್ಯರು ಸುಂದರವಾಗಿ ನಿರೂಪಣೆ ಮಾಡಿ ಒಟ್ಟಿಗೆ ನಮಗೆ ಕೊಡುವ ಸಂದೇಶ ಏನಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಕರ್ಮ ಭಕ್ತಿ ಜ್ಞಾನ ಇವು ಮೂರು ಕೂಡ ಸೇರಬೇಕು, ಮೂರು ಸೇರಿ ಮೂರರ ಮೂಲಕವಾಗಿಯೇ ಮೋಕ್ಷ ಸಿಗತ್ತೆ ಹೊರತು ಕೇವಲ ಕರ್ಮದಿಂದಲೋ ಕೇವಲ ಭಕ್ತಿ ಕೇವಲ ಜ್ಞಾನದಿಂದಲೂ ಮೋಕ್ಷ ಸಿಗುತ್ತೆ. ಅಂದ್ರೆ ಜ್ಞಾನದಿಂದ ಮೋಕ್ಷ ಸಿಗತ್ತೆ ಅಂತ ಹೇಳಿದಾಗ ಜ್ಞಾನದ ಇದ್ದವರು ಆಟೋಮ್ಯಾಟಿಕ್ ಆಗಿ ಕರ್ಮಗಳನ್ನು ಮಾಡ್ತಾರೆ. ಯಾರಾದ್ರೆ ದೊಡ್ಡ ಜ್ಞಾನಿಗಳಾಗಿದ್ದಾರೋ ಅವರು ಆಟೋಮ್ಯಾಟಿಕ್ ಆಗಿ ಕರ್ಮಗಳನ್ನು ಮಾಡ್ತಾರೆ. ಯಾಕಂದ್ರೆ ಜ್ಞಾನ ಆಟೋಮ್ಯಾಟಿಕಲಿ ಲೀಡ್ಸ್ ಟು ಆಕ್ಷನ್. ಯಾಕಂದ್ರೆ ಜ್ಞಾನ ಇದ್ದವನು ತಿಳುವಳಿಕೆ ಇದ್ದವನು ಕರ್ಮ ಮಾಡದೆ ಕೂಡಲಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವ ತಿಳುವಳಿಕೆ ಇರುತ್ತೆ ಅವನಿಗೆ. ಹಿ ನೋಸ್ ದಟ್ ಇಟ್ಸ್ ಇಂಪಾಸಿಬಲ್ ಟು ಸಿಟ್ ವಿತೌಟ್ ಎನಿ ಆಕ್ಷನ್. ಅದಕ್ಕೆ ಜ್ಞಾನ ಆಟೋಮ್ಯಾಟಿಕಲಿ ಲೀಡ್ಸ್ ಟು ಭಕ್ತಿ ಅಂಡ್ ಕರ್ಮ. ಸರಿಯಾದ ಜ್ಞಾನ ಉಳ್ಳವರು ಭಕ್ತಿಗೆ ಆಮೇಲೆ ಕರ್ಮಕ್ಕೆ ಆಟೋಮ್ಯಾಟಿಕ್ ಆಗಿ ಹುಟ್ಟೋಗ್ತಾರೆ. ಸೊ ಈ ಮೂರು ಸೇರಿದಾಗ ಈ ಮೂರರ ಕಂಬೈನ್ಡ್ ಬಲದಿಂದ ಸಾಧನೆ ಮುಂದುವರಿಸಿ ಮೋಕ್ಷಕ್ಕೆ ಹೋಗಲಿಕ್ಕೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯವಾಗುತ್ತೆ. ಈ ಮೂರರ ಅವಶ್ಯಕತೆ ಇದೆ ಅನ್ನುವ ಅಂಶ ನಾವು ಯಾವಾಗಲೂ ಜ್ಞಪ್ತಿಯಲ್ಲಿಟ್ಟುಕೋಬೇಕು ಅನ್ನುವ ಒಂದು ಬಲವತ್ತರವಾದ ಒಂದು ಸ್ಟ್ರಾಂಗ್ ಸಂದೇಶವನ್ನು ಇಲ್ಲಿ ಆಚಾರ್ಯರು ನಮ್ಗೆ ಕೊಟ್ಟಿದ್ದಾರೆ ಭಾಷೆಯಲ್ಲಿ. ಇಲ್ಲಿಗೆ ನಾವು ಇವತ್ತು ಈ ಶ್ಲೋಕವನ್ನು ನಿಲ್ಲಿಸೋಣ. ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆ ಎಲ್ಲರೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದಿರುವ ಬುದ್ಧಿಯಾತ್ಮನಾವ ಅನಸು ಸ್ವಭಾವ ಕರೋಮಿ ಇತ್ಯ ಸಕಲಂ ಪರಮೇ ನಾರಾಯಣಾಯ ಸಂಸ್ಕೃತಿ.